ಮಾರ್ಗ ಒತ್ತು ತಂತದ್ದು. ಆ ವೇಳೆ ಇನ್ನ ನಾನು ಈ ಆಕಳಾಗಿದ್ದೆ. ಆಕಳಾದಾಗ ನಾನು ಹಾಲು ಕರೆದಿದ್ದೇನೆ. ಆ ಕರ ಹಾಲೆಲ್ಲೂ ಕೂಡ ನಿನಗೆ ಅಭಿಷೇಕಕ್ಕೆ ಉಪಯೋಗ ಆಗುವುದೂ ಇಲ್ಲ, ಅಥವಾ ಯೋಗ್ಯರು ಕುಡಿದು ಉಪಯೋಗ ಆಗುವುದೂ ಇಲ್ಲ, ಅದು ವ್ಯರ್ಥವಾಗಿರುವುದು. ಈಗ ನೀನು ಜ್ಞಾನ ಕೊಟ್ಟಿದ್ದಿ ಸ್ವಾಮಿ, ನಾನು ಆಕಳಾದಾಗ ಎಷ್ಟು ಹಾಲು ಕರೆದಿದ್ದೇನೆ ಅದೆಲ್ಲೂ ನಿನಗೆ ಅಭಿಷೇಕ ಆಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ, ದಯಮಾಡಿ ಸ್ವೀಕಾರ ಮಾಡಿದ್ರಿ ಸ್ವಾಮಿ. ನಾನು ಹೂವಾಗಿದ್ದೆ, ಹೂವಾದಾಗ ನಾನು ಆ ಹೂ ನಿನ್ನ ಪಾದಕ್ಕೆ ಏರಿಸೋದು ಇಲ್ಲ, ಅಥವಾ ಯೋಗ್ಯರಾದ ಸ್ತ್ರೀಯರು ಮುಡಿದು ಉಪಕಾರವಾಗುವುದೂ ಇಲ್ಲ. ಅದನ್ನು ಈಗ ನೀನು ಜ್ಞಾನ ಕೊಟ್ಟಿದ್ದಿ, ನಾನು ಎಷ್ಟು ಜನ್ಮ ಹೂವಾಗಿದ್ದೆ ಆ ಹೂವೆಲ್ಲೋನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿ, ನೀ ಸ್ವೀಕಾರ ಮಾಡು. ಏನ್ರಿ ಏನಿದೆ ಹುಚ್ಚುಚ್ಚಲ್ಲೇ ಇದು ಅಂತ. ಅದಕ್ಕೆ ಮಾತನಾಡಿಸುವುದು ಜನನಿ ಅಂತ ಇತ್ತು. ಸಣ್ಣ ಮಕ್ಕಳು ಏನೇನೋ ಮಾತಾಡ್ತಿರ್ತಾರೆ, ತಂದೆ ತಾಯಿನ ಹೊಡಿತಾರೆ, ಇಲ್ಲ ಹೊಡೆಯಲ್ಲ. ಹಾಗೆ ಇದು ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಪರಮಾತ್ಮನ ಮಹಾತ್ಮ ಜ್ಞಾನ ಪೂರ್ವಕವಾಗಿ ಈ ರೀತಿ ಸಮರ್ಪಣೆ ಮಾಡಿದಾಗ ಆ ಹಿಂದಿನ ಜನ್ಮಗಳನ್ನು ಸಾರ್ಥಕ ಮಾಡ್ತಾನೆ ದೇವರು. ಹೀಗೆ ನಾವು ಹಿಂದಿನ ಜನ್ಮ ಎಷ್ಟು ರೀತಿಯಲ್ಲಿ ಆವ ಪರಿಯಿಂದಾದರೂ ಚಿಂತಿಸಿದ ಅನುಮಾನವಿಲ್ಲ ಅಂತ ಜಗನ್ನಾಥ ದಾಸರು. ಇನ್ನ ಈ ಜನ್ಮದಂತೂ ಸರಿ ಅನುಸಂಧಾನೇ ಹೇಳ್ತಾ ಹರಿಕಥಾಮುಸಾರ ಬೇರೆ ಎಲ್ಲೇ ಅಲ್ಲ, ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಸಾಧಿಸಿದಾಗ ಅದು ಭಗವತ್ ಪೂಜೆ ಅನಿಸುತ್ತೆ ಎಂಬುದನ್ನು ತಿಳಿಸೋದೇ ಹರಿಕಥಾಮುಸಾರದ ಮೂಲ ಉದ್ದೇಶ, ಬೇರೆ ಅಲ್ಲೇ ಅಲ್ಲ. ಅದಾದ ಮೇಲೆ ಇನ್ನು ಮುಂದಿನ ಜನ್ಮ ನಾನು ಎಲ್ಲಿ ಹುಟ್ಟಿನೋ ಗೊತ್ತಿಲ್ಲ. ಆದ್ದರಿಂದ ಹುಟ್ಟಿದ್ರು ನಮ್ಗೆ ಇಂಥ ಜ್ಞಾನ ಇಟ್ಟಿದೋ ಇಲ್ಲೋ ಗೊತ್ತಿಲ್ಲ, ಸತ್ಯನ ಸಹವಾಸ ಇಟ್ಟೋ ಗೊತ್ತಿಲ್ಲ. ಮುಂದಿನ ಜನ್ಮಗಳಲ್ಲಿ ನಾನು ಎಲ್ಲೆಲ್ಲಿ ನೀನು ಹುಟ್ಟಿಸಿದ್ಕೊಂಡು ಬಿಂಬ ನೀನೇ ಪ್ರತಿಬಿಂಬ ನಾನೇ. ಆ ಜನ್ಮದಲ್ಲಿ ಆಗ್ತಕ್ಕಂತಹ ಸಕಲೇಂದ್ರಿಯಗಳ ಕರ್ಮಗಳು ನಿನ್ನ ಪೂಜಾ ಈಗಲೇ ಸಮರ್ಪಣೆ ಮಾಡ್ತಿದ್ದೇನೆ ಸ್ವಾಮಿ, ದಯಮಾಡಿ ಸ್ವೀಕಾರ ಮಾಡು ಅಂತ ಭಕ್ತಿಯಿಂದ ನಾವು ಅಂದ್ರೆ ಬಿಡ್ತೇವೆ. ಮುಂದಿನ ಜನ್ಮದಲ್ಲಿ ಆ ಜವಾಬ್ದಾರಿ ಅವನಿಗೆ ಬಿತ್ತಾಗ, ಯಾಕೆ ಅಂತಂದ್ರೆ ಅನುಸಂಧಾನಕ್ಕೆ ತಂದುಕೊಡೋ ಜವಾಬ್ದಾರಿ ಅವನಿಗೆ ಬಿತ್ತು. ಈಗ ನಾವು ಇಟ್ಕೊಂಡಿದ್ದೇವೆ ನಾನು ಮಾಡ್ತೀನಿ ಅಂತಕ್ಕಂಥ ಅನುಸಂಧಾನದ, ಆಗ ಅವನ ಮೇಲೆ ಬಿದ್ದಾಗ ತಾನಾಗಿ ಅನುಸಂಧಾನ ತಂದುಕೊಡ್ತೇನೆ. ಅದಕ್ಕೆ ಅಂತ ಜಗನ್ನಾಥ ದಾಸರು ಈ ಪೋಪುದು ಇಪ್ಪದು ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನವೆದರು ಕೃಪಾ ಪಯೋನಿಸಿ ಮಾತನಾಡಿಸುವನು ಜನನಿಯಂತೆ. ತನ್ನ ತಾಯಿ ಹೇಗೆ ಪ್ರೀತಿಯಿಂದ ಮಕ್ಕಳ ಮಾತನ್ನು ಕೇಳ್ತಾರೆ ಆ ರೀತಿ ಕೇಳ್ತಾರೆ ಅಂತ ತಿಳ್ಕೊಂಡು ಹೇಳಿಬಿಡು. ಇನ್ನ 6,000 ಮೇಲಿನ್ನೂರ 51 ರೂಪದಿ ಸಾರಭುಕ್ತ ನಿರುದ್ಧ ದೇವನು ಅನ್ನಮಯ ನೆನಪ. 3,000 ಮೇಲೆ 3,40 ರೂಪದಿ ತೋರ್ತಿಯ ಪ್ರದ್ಯುಮ್ನ ಜಗದಳು ಪ್ರಾಣಮಯನಾಗಿ. 2 ಕೋಶದ ಒಳಹೊರಗೆ ಸಂಕರ್ಷಣೈದು ಸುಲಕ್ಷದ 62,700 ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದ ಅರವಿದೋರನು 2,000 ಮೇಲೆ 4,70 ರೂಪದಿಂ ವಿಜ್ಞಾನಮಯನೆಂದು ಈ ಪೆಸರಿನ ವಾಸುದೇವನು ವ್ಯಾಪಿಸಿಯ ಮಹದಾದಿ ತತ್ವ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಶುಭ ಸೇದಾಪಡಿಸಿ ರಮಾಂಬತ ಬ್ರಹ್ಮಾಪರಕ್ಷಿಗಳಾದವರ ಲಿಂಗಾಂಗ ತಿಳಿಸುವರು. ಇಲ್ಲಿ 5 ಕೋಶಗಳು ನಮ್ಮಲ್ಲಿ ಅವಿಂತೀವಿ. ತೈತ್ತರಿ ಉಪನಿಷತ್ತಿನ ಮಾತು, ತೈತ್ತರಿ ಉಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ 5 ಕೋಶಗಳು ನಮ್ಮ ದೇಹದಲ್ಲಿ. ಕೋಶ ಅಂದ್ರೆ ಏನು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳು. ಇದು ಯಾತಕ್ಕೆ ಮಾಡಿದ್ದಾನೆ ಅಂತಂದ್ರೆ ನಮ್ಮ ದೇಹದ ಇಡೀ ದೇಹದ ಕಂಟ್ರೋಲ್ ರೂಮ್ ಎಲ್ಲ ಕೂಡ ದೊಡ್ಡ ಫ್ಯಾಕ್ಟ್ರಿ ಇರ್ತದೆ. ಫ್ಯಾಕ್ಟ್ರಿ ಇರುವಾಗ ಎಲೆಕ್ಟ್ರಿಕ್ ಕಂಟ್ರೋಲ್ ರೂಮ್ ಒಂದೇ ಕಡೆ ಇರ್ತದೆ, ಇಲ್ಲ ಒಂದೇ ಕಡೆ ಆಗ್ತದೆ ಓವರ್ ಲೋಡ್ ಆಗೋಗುತ್ತೆ ಎಲ್ಲ ಸುಟ್ಟು ಹೋಗ್ತದೆ. ಆದ್ದರಿಂದ ಅನೇಕ ಕಡೆಗೆ ಅದರ ಕಂಟ್ರೋಲ್ ರೂಮ್ ಮಾಡಿಕೊಂಡು ಒಂದೊಂದು ಭಾಗವನ್ನು ಒಂದೊಂದು ರೂಮಿಂದ ಅದನ್ನ ನಿಯಂತ್ರಣ ಮಾಡ್ತಿರ್ತಾರೆ. ಹಾಗೆ ನಮ್ಮ ದೇಹದ ವ್ಯಾಪಾರಿಯಲ್ಲೂ ಕೂಡ ಈ 5 ಕೋಶಗಳನ್ನು ಮಾಡಿಕೊಂಡು ಭಗವಂತ ಅನಿರ್ತ ಪ್ರತಿಮೆ ಸಂಕರ್ಷ ವಾಸ್ತೇವ ನಾರಾಯಣ ರೂಪ ನಿಂತ್ಕೊಂಡು ಇಡೀ ದೇಹದ ಇಂದ್ರಿಯಗಳ ವ್ಯಾಪಾರಿಯಲ್ಲೂ ಅಲ್ಲಿಂದ ನಿಯಂತ್ರಿಸ್ತಾ ಇದ್ದಾನೆ. ಅದನ್ನು ತಿಳಿಸ್ತಾರೆ ಈ 5 ಕೋಶಗಳ ವಿಷಯ. ಇಲ್ಲಿ ಅನ್ನಮಯ ಕೋಶ ಇದು ಪೃಥ್ವಿ ತತ್ವ ಪ್ರಾಚುರ್ಯ. ಅನ್ನಮಯ ಕೋಶ ಅಂತಕ್ಕಂಥದ್ದು ಪೃಥ್ವಿ ಎಲ್ಲದರಲ್ಲೂ ಎಲ್ಲವೂ ಸ್ವಲ್ಪ ಇದ್ದೇ ಇರ್ತದೆ, ಆದರೆ ಅನ್ನಮಯ ಕೋಶದಲ್ಲಿ ಪೃಥ್ವಿ ತತ್ವ ಪ್ರಧಾನ, ಉಳಿಕಿದ್ದು ಒಳಗಿದ್ದಾರೆ. ಇನ್ನ ಈ ರೀತಿ ಇರ್ತಕ್ಕಂಥದ್ದು ಅದರಲ್ಲಿಗೆ 2 ಭಾಗ ಅಂತ ತಿಳ್ಕೊಂಡಿರ್ತೇನೆ. ಏನು ಪ್ರಥಮ ಭಾಗದಿಂದ ಇಟ್ಕೊಂಡು ಪಾಯು ದಿಕ್ವೆ ಅದನ್ನ ತಾನು ಪ್ರಾಣದೇವರ ಮೂಲಕವಾಗಿ ನಿಯಂತ್ರಣ ಮಾಡ್ತಾ ಇದ್ದೇನೆ. ಅಂದ್ರೆ ಅನ್ನಮಯ ಕೋಶದ 2 ಭಾಗವನ್ನು ಮಾಡಿ ಅದರ ಮೊದಲನೆಯ ಕೋಶದಿಂದ ನಮ್ಮ ಕುದೇಂದ್ರಿಯ ಆಮೇಲೆ ನಮ್ಮ ನಾಲಿಗೆ ಇವೆರಡನ್ನು ತಾನು ಕಂಟ್ರೋಲ್ ಮಾಡ್ತಾನೆ. ಅಂದಾಗ ನಮ್ಮ ನಾಲಿಗೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ರಿಮೋಟ್ ಕಂಟ್ರೋಲ್ ಅಲ್ಲದೆ
ಟಿವಿ ಅಲ್ಲಿದ್ದೆ, ರಿಮೋಟ್ ಕೊಡ್ತೇವೆ ನಾವು ಇಲ್ಲಿ ಇಟ್ಕೊಂಡಿರ್ತೀವಿ, ಇಟ್ಕೊಂಡು ಯಾರು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಆಗ ಭಗವಂತ ಇದಕ್ಕೆ ಉದಾಹರಣೆಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅಲ್ಲೇ ಇರಬೇಕು ಅಂತಕ್ಕಂಥದ್ದಲ್ಲ, ಆದ್ರೆ ಅಲ್ಲಿದ್ದ ಅದನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. ಅದಾದ ಎರಡನೇ ಭಾಗ ಕೋಶದಲ್ಲಿ ಇಟ್ಕೊಂಡು ತಾನು ಉಪಸ್ಥವನ್ನ ಆಮೇಲೆ ಮೂಗು ಈ ಎರಡು ಇಂದ್ರಿಯಗಳನ್ನ ಅಲ್ಲಿಂದ ಅಪಾರ ಪ್ರಾಣದೇವರ ಮೂಲಕವಾಗಿ ನಿಯಂತ್ರಿಸುತ್ತಿದ್ದಾನೆ. ಅಂದಾಗ ನಮ್ಮ ನಾಲಿಗೆ ಕೆಲಸ ಮಾಡಬೇಕಾದ್ರೆ, ಗುದ ಉಪಸ್ಥಗಳು ಕೆಲಸ ಮಾಡಬೇಕಾದ್ರೆ, ಮೂಗು ಕೆಲಸ ಮಾಡಬೇಕಾದ್ರೆ ತಾನು ಪ್ರಾಣ ಅಪಾನ ಇವರಿಬ್ಬರ ಮೂಲಕವಾಗಿ ಅಲ್ಲಿಂದ ತಾನು ನಿಯಂತ್ರಿಸ್ತಾ ಇದ್ದೇನೆ. ಅಲ್ಲಿ ರೂಪ ಯಾವುದು? ಅನಿರುದ್ಧ ರೂಪ, ಅಂದ್ರೆ ಶಾಂತಿ ಪತಿಯಾಗಿರ್ತಕ್ಕಂತಹ ಅನಿರುದ್ಧ ರೂಪ. ಅಲ್ಲಿ ಇದ್ಕೊಂಡು ಭೂದೇವಿ ಶನೀಶ್ಚರ ಇವರೆಲ್ಲರೂ ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಅಲ್ಲಿ ಒಟ್ಟು 8251 ಭಗವಂತ ರೂಪಗಳಿದ್ದಾರೆ. 8251 ಭಗವಂತ ರೂಪಗಳಿಂದ ಈ ರೀತಿಯಾಗಿ ಇವನ್ನ ಈ ನಾಲ್ಕು ಇಂದ್ರಿಯಗಳನ್ನ ತಾನು ನಿಯಂತ್ರಣ ಮಾಡ್ತಾ ಇದ್ದಾನೆ ಪರಮಾತ್ಮ. ನಾವು ಹೊರಗಡೆ ನೋಡ್ತಾ ಇದೀವಿ ಇವೆಲ್ಲ ನನ್ನ ಅಧೀನ, ಒಳಗಿಂದ ಯಾಕೆ ಬೇಕು, ಕಂಟ್ರೋಲ್ ಯಾಕೆ ಬೇಕು, ಒಳಗಿಂದ ನಾವು ಮರ್ತಿ ಬಿಡ್ತೀವಿ. ಹೊರಗಿನ ವ್ಯಾಪಾರ ನೋಡಿ ಉಪಸಂಹಾರ ದರ್ಶನ ನೀತಿ ಕ್ಷೀರವತಿ ಅಂತಕ್ಕಂಥ ಬ್ರಹ್ಮಸೂತ್ರ ಹೇಳ್ತಾರೆ. ಆಕಳ ಹಾಲು ಕೊಡ್ತಾ ನಿಜ ಆಕಳಲ್ಲ ಪ್ರಾಣ ತಂದು ಹಾಲು ಹೇಗಾಯ್ತು ಎಂಬ ಸ್ವಲ್ಪ ಯೋಚನೆ ಮಾಡ್ತೀವಿ. ಆಕಳ ಮೂಲಕ ಕೊಟ್ಟಿದ್ದು ನಿಜ, ಆದ್ರೆ ಆಕಳ ಮೂಲಕವಾಗಿ ಇನ್ನೊಂದು ಆಕಳು ಯಾಕೆ ಕೊಡ್ತಾ ಇಲ್ಲ? ಒಂದು ಆಕಳು ಕೊಟ್ಟು ಬಿದ್ದು ಹೋಗಿದೆ, ಇನ್ನೊಂದು ಆಕಳು ಒದ್ದುಕೊಂಡು ಬಿಟ್ಟದೆ, ಯಾಕೆ ಆಗ್ತಾ ಇಲ್ಲ? ಆಕಳ ಸ್ವಭಾವವೇ ಹಾಲು ಕೊಡೋದಾಗಿ, ಅದಕ್ಕೆ ಪ್ರಾಣ ಅಂತ. ಯಾವಾಗ ಹಾಲು ಕೊಡಬೇಕು ಅಂತ ಆತನ ಇಚ್ಛೆ ಇರುತ್ತೆ, ಆಗ ಹಾಲನ್ನು ಉತ್ಪತ್ತಿ ಮಾಡ್ತೀವಿ. ಯಾತಕ್ಕೋಸ್ಕರ ಮಾಡ್ತಕ್ಕಂಥವ್ರು ಆ ಕರುವಿಗೋಸ್ಕರವಾಗಿ ಉಂಟು. ಇವತ್ತೇನು ಹಾಲು ಕೊಡ್ತಾ ಇದೆ, ಕೃಷ್ಣ ಹೇಳಿದ್ದಾನೆ ಅಲ್ಲೋ ಕೃಷ್ಣ ವತ್ಸಾನ್ ಮುಚ್ಚನ್ ಕ್ವಚಿತಗಮೇ ಕ್ರೋಧ ಸಂಜಾತ ಹಾಸ ಅಂದ್ರು. ಬತ್ತಿ ಆ ಕಾಲದಲ್ಲಿ ಕರುವನ್ನ ಕಣ್ಣಿ ಬಿಟ್ಬಿಡ್ತೀನಿ, ಎಲ್ಲ ಹೋಗ್ತದೆ ಹಾಲು ಕುಡಿಸ್ಕೊಂಡ್ಬಿಡ್ತದೆ. ನಮ್ಮ ಆಮೇಲೆ ನೋಡ್ತೀವಿ ಹಾಲು ಕೊಡಲ್ಲ, ಯಾಕೆ ನಿನಗೇನು ಲಾಭ ಇದರಿಂದ, ಯಾಕೆ ಹೀಗೆ ಮಾಡ್ತೀವಿ ಅಂದಾಗ ಅಲ್ಲ ಮತ್ತೆ ನ್ಯಾಯ. ಈಗ ಆ ದೇವರ ಹಾಲು ಕೊಡೋದು ಯಾತಕ್ಕೋಸ್ಕರವಾಗಿ, ಆ ಕರುವಿಗೋಸ್ಕರವಾಗಿ, ಆದ್ರೆ ಮರಿ ದೊಡ್ಡದಾಗಲಿ ಅಂತ ತಿಳ್ಕೊಂಡು ನಾವು ಸ್ವಾರ್ಥಿಗಳು ಆ ಕರುವಿನ ಉಪವಾಸ ಕಟ್ಟಿಬಿಡ್ತೀವಿ, ಆ ಹಾಲೆಲ್ಲ ಕರ್ಕೊಂಡು ನಾವು ಕಡಿತಾ ಇದ್ವಿ ಅಂದಾಗ ಇದು ನ್ಯಾಯ ಬೆಳೆದು. ಹಾಗೆ ಸ್ತ್ರೀಯರಲ್ಲೂ ಅಷ್ಟೇ, ಕೂಸು ಜನನವಾಗುವವರು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಹನಿ ಹಾಲು ಇರಲ್ಲ ಸ್ಥಳದಲ್ಲಿ, ಕೂಸು ಹುಟ್ಟಿದ ಒಂದು ಸ್ವಲ್ಪ ಹೊತ್ತಿಗೆ ಹಾಲು ಬಂತು. ಯಾಕೆ ಬಂತು? ಇದೋರು ಯಾಕೆ ಇದ್ದಿಲ್ಲ, ಈ ಯಾತು ಕೊಟ್ಟು ಇದುವರೆಗೆ ಅನವಶ್ಯಕ ಅಂತ, ಇದುವರೆಗೆ ಅನವಶ್ಯಕವಾಗಿತ್ತು, ಈಗ ಕೂಸು ಹುಟ್ಟಿದೆ, ಆದ್ದರಿಂದ ಅದರ ಹೊರೆಯನ್ನು ನಾನು ಹೊತ್ತಿದ್ದೇನೆ. ತಾಯಿ ಹೊರಲ್ಲ, ನಾನು ಹೊತ್ತಿದ್ದೇನೆ, ಹೊತ್ತು ಆ ಸ್ಥಳದಲ್ಲಿ ಹಾಲನ್ನು ಉತ್ಪತ್ತಿ ಮಾಡಿ ಕೂಸಿನ ರಕ್ಷಣೆ ಮಾಡ್ತಾ ಇದ್ದೀನಿ ನಾನು ಅಂದಾಗ ಈ ರೀತಿ ಇರ್ತಕ್ಕಂತಹದ್ದು ಎಲ್ಲವೂ ಭಗವಂತನಿಗೋಸ್ಕರವಾಗಿರ್ತಕ್ಕಂಥದ್ದು, ಅದರ ಅಂತರ್ಯಾಮಿಯಾದ ಪರಮಾತ್ಮ ಈ ರೀತಿ ತಿಳ್ಕೊಂಡು, ಇದು ನಿಜವಾದ ಜ್ಞಾನ. ಇನ್ನ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದಿಂದ ಏನೇನು ಮಾಡ್ತಾರೆ, ಅದು ಅಪ್ತತ್ವ ಪ್ರಧಾನ, ಅಪ್ತತ್ವದಿಂದ ಆಗಿದೆ. ಅಲ್ಲಿ ಉಳುಕಿ ತತ್ವಗಳು ಅಪ್ರಾಚುರ್ಯ ಅಪ್ರಚರವಾಗಿದ್ದಾನೆ. ಇನ್ನ ಅಲ್ಲಿ ಮೂರು ಭಾಗ ಅಂತ ಹೇಳ್ತಾರೆ, ಮೂರು ಭಾಗದಿಂದ ನಮ್ಮ ಇಂದ್ರಿಯಗಳೆಲ್ಲವನ್ನು ತಾನು ನಿಯಂತ್ರಿಸ್ತಾ ಇದ್ದಾರೆ. ಇನ್ನ ಪ್ರಥಮ ಭಾಗದಿಂದ ನಮ್ಮ ಕೈಗಳು ಮತ್ತು ಚರ್ಮ ಇವುಗಳ ವ್ಯಾಪಾರ, ಇದನ್ನ ಸಮಾನ ಪ್ರಾಣದೇವರ ಮೂಲಕವಾಗಿ ತಾವು ನಿಯಂತ್ರಣ ಮಾಡ್ತಾರೆ. ನಮ್ಮ ಕೈ ಆಡಿಸ್ಬೇಕಾದ್ರೆ ಅಲ್ಲಿಂದ ನಿಯಂತ್ರಣ ಆಗಬೇಕು. ಅದಾದ ಮೇಲೆ ನಮ್ಮ ಚರ್ಮ ಸ್ಪರ್ಶವನ್ನು ಗ್ರಹಣ ಮಾಡಬೇಕಾದ್ರೆ ಅಲ್ಲಿಂದ ಆ ಸಮಾನ ಪ್ರಾಣದೇವರ ಮೂಲಕವಾಗಿ ನಿಯಂತ್ರಣ ಮಾಡ್ತಾರೆ. ಅವನು ಸ್ವಿಚ್ ಆನ್ ಮಾಡಿದ್ರೆ ಉಂಟು, ಇಲ್ಲೋದ್ರೆ ಸ್ಪರ್ಶ ಜ್ಞಾನ ನಮಗೆ ಬರಲ್ಲ. ಇನ್ನು ಎರಡನೇ ಭಾಗದಿಂದ ನಮ್ಮ ಕಾಲು ಮತ್ತು ಕಣ್ಣು, ಈ ಕಣ್ಣು ಎದ್ದು ಹೋಗ್ತದೆ, ಕಾಲು ಎತ್ತಿಡಬೇಕಾದ್ರೆ ನಮ್ಮ ಅಧೀನ ಅಲ್ಲ, ಒಂದು ಜನಸಕ್ಕೆ ಅನಂತ ಜನರ ಸಹಾಯ ಅಂತ. ಹಿಂದೆ ನಾವು ಓದ್ತಾ ಇದ್ದ ಆರೋಗ್ಯ ಒಂದು ಮುಳು ತುಳಿದು ಮುಳು ತುಳಿತಿರ್ಲಿಕ್ಕೇನೆ, ಆಗ ಅಲ್ಲಿ ಎರಡು ಸಾವಿರ ನರಗಳು, ಯಾವುದು ಜ್ಞಾನವಾಹಿನಿ ಕ್ರಿಯಾವಾಹಿನಿ ಅಂತ ನರಗಳು ಅಂತ ಹಿಂದೆ ಆರೋಗ್ಯ ಶಾಸ್ತ್ರ ಹೇಳ್ತೀವಿ, ಈಗ ಅದೋ ಬಿಟ್ಟದೋ ಗೊತ್ತಿಲ್ಲ. ಜ್ಞಾನವಾಹಿನಿ ನರ ಏನ್ ಮಾಡ್ತೆ, ಮುಳ್ಳು ತುಳಿದ್ಕೊಳ್ಳೇ ಬೆದರಿಗೆ ಅಜ್ಜ ತಿಳಿಸ್ಬಿಡ್ತೇನೆ, ನಾನು ಮುಳ್ಳು ತುಳಿದಿದ್ದೇನೆ ಅಂತಕ್ಕಂಥದ್ದು ತಿಳಿಸ್ಬಿಡ್ತೇನೆ. ಅಲ್ಲಿ ಮೆದುಳಿನ ಏನ್ ಮಾಡ್ತೀರಿ, ಕ್ರಿಯಾವಾಹಿನಿ ಅಂದ್ರೆ ಕಾರ್ಯ ಪ್ರವೃತ್ತವಾಗ್ತಕ್ಕಂತಹ ನರಗಳು, ಅದಕ್ಕೆ ಪ್ರೇರಣೆ ಮಾಡ್ತೀವಿ. ಪ್ರೇರಣೆ ಮಾಡಿದರೆ ಆಗ ನಾವು ಬಗ್ಗೆ ಮೂಡಿಕೆ ಇಟ್ಕೊಳ್ತೀವಿ. ಅಂದಾಗ ಜ್ಞಾನವಾಹಿನಿಯ ನರ ಇಚ್ಛೆ ಯಾವುದು ಇಂಥದ್ದು ಆಯಿತು ಅಂತ ತಿಳಿಸ್ತದೆ. ಆಮೇಲೆ ಮೆದುಳು ಆಜ್ಞಾ ಮಾಡ್ತೀವಿ ಕ್ರಿಯಾವಾಹಿನಿಯೋದಕ್ಕೆ, ಆಗ ಕಾಲು ಎತ್ತಿ ನಾವು ಮೂಡಿಕೆ ಇಟ್ಕೊಳ್ತೀವಿ. ಅಂದಾಗ ಈ ರೀತಿ ಹಿಂದಿತ್ತು. ಅದೇ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಪಾದ ಒಂದು ಎತ್ತಿಡಬೇಕಾದ್ರೆ ಎಷ್ಟು ಜನರ ಸಹಾಯ ಅಂತ ವಿಜಯದಾಸರು. ಅದಾದ ಮೇಲೆ ಅದು ಉದಾಹರಣ ಪ್ರಾಣದೇವರ ಮೂಲಕವಾಗಿ. ಇನ್ನು ಮೂರನೇ ಭಾಗದಿಂದ ನಮ್ಮ ಬಾಯಿ ಮತ್ತು ಕಿವಿ, ಅಂತ ಒಟ್ಟು ಹತ್ತು ಇಂದ್ರಿಯಗಳ ವ್ಯಾಪಾರ ಮುಗಿತು. ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳ ವ್ಯಾಪಾರ ಅಂತಕ್ಕಂಥದ್ದು ಅನ್ನಮಯ ಕೋಶ ಪ್ರಾಣಮಯ ಕೋಶದಿಂದ ಪರಮಾತ್ಮ ಪ್ರಾಣ ಅಪಾನ ವ್ಯಾನ ಉದಾನ ಇವರಿಂದ ತಾನಂತ ನಿಯಂತ್ರಿಸ್ತಾರೆ. ಅಲ್ಲಿ ಕೃತಿಪತಿ ಪ್ರದ್ಯುಮ್ನ ಇದ್ದಾನೆ. ಒಟ್ಟು 5543 ರೂಪ ಅಂತ ಹೇಳ್ತಾರೆ. ಇನ್ನ ಮನೋಮಯ ಕೋಶ, ಮನೋಮಯ ಕೋಶದಲ್ಲಿ ಅದು ತೇಜಸ್ತತ್ವ ಪ್ರಧಾನ. ತೇಜಸ್ತತ್ವ ಯಾಕೆ ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ನೋಡಿ, ಅದಕ್ಕೇನು ಯಾವ ಪ್ರತಿಬಂಧಕವೂ ಇಲ್ಲ. ಆದ್ರೆ ಆ ಮನಸ್ಸಿನಲ್ಲಿ ಮನೋಮಯ ಕೋಶದಲ್ಲಿ 5 ವಿಧವಾಗಿರ್ತಕ್ಕಂಥದ್ದು ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಈ ರೀತಿರ್ತಕ್ಕಂಥ ಇಷ್ಟು ವಿಭಾಗ. ಇದು ಅಹಂಕಾರ ತತ್ವದಿಂದ ಆಗಿರ್ತಕ್ಕಂಥದ್ದು. ಅಹಂಕಾರ ತತ್ವ ಮನೋಮಯ ಕೋಶ ಅಂತಕ್ಕಂಥದ್ದು. ಈ ಮನಸ್ಸು ಅಂತಕ್ಕಂಥದ್ದು ಚಂಚಲ, ಚಂಚಲವಾದ ಸ್ಥಿತಿಗೆಲ್ಲದೆ ಅದಕ್ಕೆ ನಾವು ಮನಸ್ಸು ಅಂತೀವಿ. ಇನ್ನ ಬುದ್ಧಿ ಅಂತಕ್ಕಂಥದ್ದು ಒಂದು ನಿಶ್ಚಿತವಾದ ಜ್ಞಾನ, ಸರಿಯಾದಾಗಿರ್ಬೇಕು ಅಂತೇನಿಲ್ಲ, ನಮ್ಮ ನಮ್ಮ ಕರ್ಮಾನುಸಾರವಾಗಿ ಒಂದು ನಿಶ್ಚಯ ಜ್ಞಾನವನ್ನು ಕೊಡ್ತಾನೆ. ಮನಸ್ಸು ಸಂಕಲ್ಪ ವಿಕಲ್ಪಾದಿಗಳ ಮನಸ್ಸಿನ ಲಕ್ಷಣ. ಬುದ್ಧಿ ಅಂತಕ್ಕಂಥದ್ದು ನಿಶ್ಚಯ ಜ್ಞಾನ ಕೊಡ್ತಕ್ಕಂಥದ್ದು ಬುದ್ಧಿಯ ಲಕ್ಷಣ. ಅದಾದ್ಮೇಲೆ ಚಿತ್ತ, ಈ ಬುದ್ಧಿಗೆ ಹಾಕಿದೆಯೋ ಎಲ್ಲ ಅಭಿಮಾನಿಗಳಾಗಿದ್ದಾರೆ. ಇನ್ನ ಚಿತ್ತಕ್ಕೆ ಯಾರು ಸಾಕ್ಷಾತ್ ಪರಮಾತ್ಮೆ, ಅಲ್ಲ ಯಾರು ಲಕ್ಷ್ಮೀ. ಚಿತ್ತದಳು ಆನಂದ ಸುಖವನಿಯುವನು ರಮ ಭಕುತ ಜನರೊಡೆಯ ನಮ್ಮ ಪುರಂದರ ಬಿಟ್ಟದ. ಚಿತ್ತ ಅಂತಕ್ಕಂಥದ್ದೇ ಅದು ಸಾಕ್ಷಾತ್ ಲಕ್ಷ್ಮೀದೇವಿ ಅಭಿಮಾನಿಯಾಗಿದ್ದಾರೆ. ದೈತ್ಯರಿಗೆ ದುಃಖವೇ, ಅವನ ಮೇಲೆ ಸುಖ ಪಡ್ತಾದ್ರೂ ದುಃಖವೇ ಪಡ್ತಿದ್ದರು. ಶರೀರದಿಂದ ಸುಖ ಅನುಭವಿಸ್ತಾ ಇರ್ತವೆ, ಮಾನಸಿಕವಾಗಿ ದುಃಖ ಅನುಭವಿಸ್ತಾ ಇರ್ತದೆ ದೈತ್ಯ ಲಕ್ಷಣ. ಇದನ್ನ ಜ್ಞಾನಿಗಳಾಗಿರ್ತಕ್ಕಂಥವ್ರು ಶಾರೀರಿಕವಾಗಿ ದುಃಖ ಅನುಭವಿಸ್ತಾ ಇದ್ರು ಮನಸ್ಸಿನಿಂದ ಆನಂದವನ್ನು ಅನುಭವಿಸ್ತಿದ್ದಾರೆ. ಈ ರಾಯರು ವಿಜಯರಾಗಿರು ನೋಡ್ತಾ ಇದೀವ ಆ ರೀತಿ ಇರ್ತಕ್ಕಂಥ. ಇನ್ನು ಅಹಂಕಾರ, ಅಹಂಕಾರ ಅಂತಕ್ಕಂಥ ಸಾಕ್ಷಾತ್ ಪರಮಾತ್ಮೆ ಅಹೇಗೆ ತ್ವಾತ್ ಅಹಂ, ಅಹಂ ಅಂತ ಹೇಳುವ ನಾವಲ್ಲ, ಅಲ್ಲಿ ಒಳಗೆ ಭಗವಂತ ತಾನು ಅಹಂ ಅಂತ ನುಡಿತಾ ಇದ್ದಾನೆ. ಅಹಂ ಅಂತ ನುಡಿತಾ ಇದ್ದಾನೆ. ಅಹಂ ಅಂದರೆ ಏನು? ಅಹೇ ತ್ವಾತ್, ನಾನು ಯಾರಿಗೂ ಕಡಿಮೆ ಇಲ್ಲ, ನಾನು ಸರ್ವೋತ್ತಮನಾಗಿದ್ದೇನೆ, ನಾನು ಎಲ್ಲರಿಂತಲೂ ಅತ್ಯಚಿಷ್ಟ ದಶಾಂಗಳ ಮುಂಡಿಸು ಅಂತ ಹೇಳಿದಾಗೆ ನಾನು ಈ ರೀತಿ ಹೇಳ್ತಕ್ಕಂಥ ಅಹಂ ಅಂತ ಹೇಳ್ತಕ್ಕಂಥವ್ರು. ಅವನು ಅಹಂ ಅಂತ ಹೇಳ್ತಾ ಇದ್ದರೆ ನಾವೇನು ತಿಳ್ಕೊಂಡ್ಬರ್ತೀವಿ, ನಾನು ಅಹಂ ಅಂತ ಹೇಳ್ತೀನಿ ತಿಳ್ಕೊತೀವಿ ಅಲ್ಲ. ಅವನು ನುಡಿದಿದ್ದು ಈ ಮೂಲಕವಾಗಿ ಬಾಯಿ ಮೂಲಕವಾಗಿ ಪರದರ್ಶನ. ಇಲ್ಲಿ ಮೈಕ್ ಎದುರು ಕೂತ್ಕೊಂಡು ಹೇಳ್ತಿರ್ತಾರೆ, ಅಲ್ಲಿ ಲೌಡ್ ಸ್ಪೀಕರ್ ಒದರ್ತಿರ್ತದೆ. ಲೌಡ್ ಸ್ಪೀಕರ್ ಒದರ್ತಾ ಇರುವಾಗ ಯಾರನ್ನ ಒಳ್ಳೆ ಹಾಡು ಬರ್ತಿರ್ತೆ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದೀನಿ ಅಂತ ತಿಳ್ಕೊಂಡು ಯಾವ ದಡ್ಡನೆ ಆಗಲಿ ಆ ಸ್ಪೀಕರಿಗೆ ಹಾಡು ಹಾಕ್ಲಿಕ್ಕೆ ಹೋಗಲ್ಲ. ಯಾಕೆ? ಹಾಡು ಹೇಳ್ತಾ ಇದಲ್ಲ ಅದು ಅಯ್ಯೋ ದಡ್ಡ ಅದನ್ನ ಹೇಳ್ತಾ ಇರೋದು, ಅಲ್ಲಿ ಮೈಕ್ ಎದುರು ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರಿಗೆ ಹಾಕ್ಬೇಕು ನಾವು, ನೀ ಹಾರ ಹಾಕ್ಬೇಕು. ಅದ್ಬಿಟ್ಟು ಆ ಮೈಕಿಗೆ ಆ ಲೌಡ್ ಸ್ಪೀಕರಿಗೆ ಹಾರ ಹಾಕಿದ್ರೆ ಎಷ್ಟು ದಡ್ಡತನವು. ಹಾಗೆ ಈ ದೇಹದಿಂದ ಹೊರಗೆ ಬರ್ತಕ್ಕಂಥ ಏನೇ ಎಲ್ಲವೂ ಈ ಜೀವ ಅಂತ ತಿಳಿದುಕೊಂಡು, ದೇಹ ಅಂತ ತಿಳಿದುಕೊಂಡು ಅದಕ್ಕೆ ನಾವು ಸಮರ್ಪಣೆ ಮಾಡ್ತಿದ್ದೀವಲ್ಲ, ಇದಕ್ಕಿಂತಲೂ ಅಜ್ಞಾನ ಬೇಕೇ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದು. ಇನ್ನು ಅಂತಃಕರಣ, ಆ ಜೀವನ ಸ್ವರೂಪ ಅದು ಅಂತಃಕರಣ ಸ್ವರೂಪ ಇಂದ್ರಿಯಗಳು ಅವೆಲ್ಲವೂ ಕೊಡೋದು ಇದು. ಇರಿ, ಇನ್ನು ಇದು ಇದು ಮನೋಮಯ ಕೋಶ. ಈ 5 ವಿಕಾರ ಆಗ್ತಿರ್ತೇ ಮನಸ್ಸಿನಿಂದ, ಆ ಮನೋಮಯ ಕೋಶದಿಂದ. ಅಲ್ಲಿ ಭಗವತ್ ತಿರುಕುಳು ಎಷ್ಟು ಅಂದ್ರೆ 562107 ಭಗವದ್ ಮೂರ್ತಿ. ಅಲ್ಲಿ 5008000 ರೂಪಾಯಿ ಹೇಳಿದ್ರು. ಮನೋಮಯ ಕೋಶದಲ್ಲಿ 562107 ರೂಪಾಯಿ ಅಷ್ಟೊಂದು ಯಾಕೆ ಅಂದ್ರೆ ಮನಸ್ಸು ಬಹು ಚಂಚಲ. ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ನಾವು ಮಲಗುವುದೊಳಗಾಗಿ ನಮ್ಮ ಮನಸ್ಸು ಎಷ್ಟು ಕಡೆಗೆ ಹೋಗಿ ಬಂದೆ ಅಂತ ನಮಗೆ ಲೆಕ್ಕ ಇಡಲಿಕ್ಕೆ ಯಾರ್ದನ್ನ ಸಾಧ್ಯವಿಲ್ಲ. ಎಷ್ಟು ಕಡೆಗೆ ಹೋಗ್ತೋ ಗೊತ್ತಿಲ್ಲ ಮನಸ್ಸು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಅಷ್ಟು ಲಕ್ಷಗಟ್ಟೆ ಭಗವದ್ ರೂಪದಿತ್ತು ಮನಸ್ಸಿನ ತಾ ನಿಯಂತ್ರಣ ಮಾಡಿ ನಮ್ಮ ಜನ್ಮಾಂತರ ಕರ್ಮನೂ ಕಳಿತಾರೆ. ಪರಮಾತ್ಮನ ಕ್ರಿಯೆ ಯಾವಾಗಲೂ ವ್ಯರ್ಥ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಅದು ಏನೇನು ಮಾಡ್ತಾ ಇದ್ದಾರೆ ಎಲ್ಲೂ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ. ನಮಗೆ ಆ ಜ್ಞಾನ ಇಲ್ಲೋ ಅಷ್ಟೇ. ಈಗ ಸ್ವಪ್ನದಲ್ಲಿ ಸುಖವನ್ನು ಅನುಭವಿಸ್ತೀವಿ, ದುಃಖವನ್ನು ಅನುಭವಿಸ್ತೀವಿ ನಾವು. ಕಾರಣ ಏನು? ಫಲ ಸೂಚಕವೂ ಹೌದು, ಜೊತೆಗೆ ನಮ್ಮ ಜನ್ಮಾಂತರದ ವಾಸನೆಯನ್ನು ಕಳೀತಾರೆ ದೇವರು. ಈ ನಮ್ಮ ದೇಹದಿಂದ ಅನುಭವಿಸುವಷ್ಟು ಪುಣ್ಯ ಇರಲ್ಲ, ದೇಹದಿಂದ ಅನುಭವಿಸುವಷ್ಟು ಪಾಪೂ ಇರಲ್ಲ. ಮತ್ತೇನು ಮಾಡ್ಕೋದು? ಈ ಮನಸ್ಸಾಗ ಅನೇಕ ಹುಟ್ಟಿಬಿಟ್ಟಿರ್ತೇವೆ, ವಾಸನಾ ರೂಪ ಉಳ್ಕೊಂಡ್ಬಿಟ್ಟಿರ್ತಾವ ಅವೆಲ್ಲೂ ಕೊಡು. ಅದಕ್ಕೆ ಸ್ವಪ್ನದಲ್ಲಿ ತೋರಿಸ್ಕೊಂಡ್ಬಿಡ್ತಾ ದೇವರು. ಅದು ನಾವು ದೇಹವನ್ನು ಎತ್ತಿ ನಾ ಪುನಃ ತಾಯಿ ಗರ್ಭವಾಸ್ತುಕ ಅನುಭವಿಸಿ ಕಳೆಯಬೇಕಾದದ್ದನ್ನ ಪರಮಾತ್ಮನು ಪುನಃ ಓಂ ಉಪಮತ್ತಂಚ ಓಂ ಅಂತಕ್ಕಂಥ ಸುತ್ತನ್ನು ಅನುಸರಿಸಿ ಆಗ ಸ್ವಪ್ನದಲ್ಲಿ ತೋರಿಸಿ. ಯಾಕೆ ಅಲ್ಲಿ ನಾನು ಅನುಭವಿಸ್ತಿರ್ತೀನಿ, ಆ ಸ್ವಪ್ನ ಬೀಳೋದು ನಾವು ಅನ್ಕೊತಿರ್ತೀವಿ. ಅದು ಅನುಭವ ಬಂದು ಹೋಗುತ್ತೆ ಮನಸ್ಸಿಗೆ. ದೇಹದಿಂದ ಅನುಭವ ಬರ್ತಕ್ಕಂಥದ್ದು ಕೆಲವು, ಮಾನಸಿಕವಾಗಿ ಅನುಸಂಧಾನ ಬರ್ತಕ್ಕಂಥದ್ದು ಕೆಲವು. ನಮ್ಮ ಮನಸ್ಸಿಗೆ ದೇವರು ವೆಚ್ಚ ಕೊಟ್ಟು ಬಂದು ಅದು ಸ್ವಾಮಿ ತದ್ದಿ ತಪಃ ತದ್ದಿ ತಪ ತಾಪ ತಾಪ ಕಳೆಯುವುದಕ್ಕಿನ್ನೂ ತಾಪ ಪ್ರಾಯಶ್ಚಿತ್ತ ಅಂತ ಹೇಳಿದ ಯೋಚಿಸುತ್ತಲು ನಮಗೇನು ಕಷ್ಟ ತಾಪ ಮಾನಸಿಕವಾದ ಆಧ್ಯಾತ್ಮಿಕ ಆದಿದೈವಿಕ ಆದಿಭ ಇವೆಲ್ಲ ಯಾಕೆ ಕೊಡ್ತಾ ಇದ್ದ ದೇವರು ಏನಾದೇನು ಆತ ಸರಿ ಸಮರಿ ನಮ್ಮನ್ನು ಇಟ್ಕೊಂಡು ಆಡಿಸ್ತಾ ಇದ್ದಲ್ಲ ಇದು ನ್ಯಾಯವೆಂದು ನ್ಯಾಯವೆಂದು ಯಾಕೆ ನಮ್ಮ ಹಿಂದೆ ಜನ್ಮದ ಪಾಪವನ್ನು ಕಳೆಯೋದಕ್ಕೆ ಈ ರೀತಿ ಕೊಟ್ಟು ಕಳೀತಾ ಇದ್ದ ದೇವರು ಈ ರೀತಿ ತಿಳ್ಕೊಬಿಟ್ಟು ಇದೇ ತಪಸ್ಸು ಇದೇ ತದ್ದಿ ತಪ ತದ್ದಿ ತಪ ಬೇರೆ ತಪಸ್ಸೇ ಇಲ್ಲ ಅಂತ ಹೇಳಿ ಈ ಅದಾದ ಮೇಲೆ ನಾವು ಗೊತ್ತು ನಿನ್ನ ದೇಹದಿಂದ ಇರುತ್ತೆ ಅಷ್ಟೂ ನಮ್ಮ ಪುಣ್ಯ ಪಾಪ ಇರಲ್ಲ ಮನಸ್ಸಿಗೆ ವೆಚ್ಚ ಕೊಟ್ಟುಕೊಳ್ತು ಅದಕ್ಕೆ ನಾವು ಮನಸ್ಸ ಮಂಡಿಗೆ ಮಾಡ್ಕೊತೀನಿ ಮನಸ್ಸ ಮಂಡಿಗೆ ಯಾವುದು ಹತ್ತು ನಿಮಿಷ ಬರ್ತದೆ ಭಾಗವತರು ತಾನು ಕೃಷ್ಣನ ರಾಮನ ಕರ್ಕಮ್ಮ ಅಂತ ಹೇಳ್ತಾನೆ ಹೋಗ್ತಾ ದಾರಿಯೊಳಗೆ ಎಲ್ಲ ಮನಸ್ಸುಗಳು ಮಂಡಿಗೆ ಮಾಡ್ಕೊತಾ ಇದ್ದೇನೆ ಅಕ್ರೂರು ನಾನೀಗ ಹೋಗ್ಬಿಡ್ತೀನಿ ಕೃಷ್ಣ ತಾನು ಒಳ್ಳೆ ಗೋವುಗಳು ಹೊಡ್ಕೊಂಡು ಬರ್ತಿರ್ತಾನೆ ಗೋಧೋಳಿ ಆ ಸುಂದರವಾದ ಉಂಗಲು ಕೂತು ಮೇಲೆ ಕೂತಿರ್ತೆ ಎಷ್ಟು ಪುಣ್ಯ ನನಗೆ ಈ ಕೃಷ್ಣ ದರ್ಶನ ಆಗ್ತಿಲ್ಲ ನನಗೆ ಇವತ್ತು ಅಲ್ಲ ಕಂಸನ್ ಎಲ್ಲರೂ ಬೈತಾ ಇದ್ದಾರೆ ನನಗೆ ನಿಜವಾದ ಕಂಸ ಯಾಕೆ ಕೃಷ್ಣ ದರ್ಶನ ಮಾಡಲಿಕ್ಕೆ ತಾನೇ ಅವಕಾಶ ಮಾಡಿಕೊಟ್ಟ ನನಗೆ ಕಳ್ತಂದಿಂದ ಹೋಗಾಗಿಲ್ಲ ಮಹಾಮಂತ್ರಿ ಯಾರು ಅಕ್ರೂರ ಹೀಗಿರುವಾಗ ಎಷ್ಟು ಪುಣ್ಯ ನನಗೆ ಹೋಗ್ತೀನಿ ಎರಡು ಪಾತ್ರ ಮೇಲೆ ನನ್ನ ತಲೆ ಇಟ್ಟು ನಮಸ್ಕಾರ ಮಾಡ್ಬಿಡ್ತೀನಿ ಕೃಷ್ಣ ನಮಸ್ಕಾರ ಮಾಡ್ತಿರ್ಲಿಕ್ಕೇನೆ ಎರಡು ಕೈ ಹಿಡಿದು ಮ್ಯಾಲೆ ಕೇಳ್ಕೊಡ್ತಾನೆ ಕೃಷ್ಣನನ್ನು ಇಟ್ಬಿಟ್ಟು ಆಲಿಂಗನ ಮಾಡ್ಕೊಡ್ತಾನೆ ಆಲಿಂಗನ ಮಾಡ್ಕೊಂಡು ಹತ್ತಿರೋಣ ಎಲ್ಲ ಚೆನ್ನಾಗಿದ್ದಾಗ ಯೋಗಕ್ಷೇಮ ವಿಚಾರ ಮಾಡ್ತೇನೆ ಅಂತ ಅಂತಾನೆ ಮರುಕ್ಷಣದಲ್ಲಿ ಹೌದು ಕಂಸನಿಂದ ಕಳಿಸಿ ಅಂತ ತಿಳ್ಕೊಂಡು ನನ್ನ ಆಗಮನ ಮಾಡ್ತಾನೋ ಇದ್ದು ಕಂಸ ಭಕ್ತಿ ಅಂತ ತಿಳ್ಕೊಂಡು ಅಂತ ಒಂದ್ಸಲ ಅವಳು ಬರ್ತೇನೆ ಮರುಕ್ಷಣದ ಚೇಚೆ ಪರಮಾತ್ಮ ಸರ್ವಜ್ಞನಲ್ಲೇನು ಎಲ್ಲಾ ಜನಗಳ ಹೊರಗಿನ ವ್ಯಾಪಾರ ನೋಡಿದ್ರೆ ಭಗವಂತ ನಮ್ಮ ಮನಸ್ಸಿನ ವ್ಯಾಪಾರ ನೋಡ್ತೇನೆ ಸರ್ವಜ್ಞ ಎಂದಿಯೂ ಹಾಗೆ ಮಾಡಿ ಹೀಗೆ ವೈರಾಗದಿಂದ ಮನಸ್ಸಾಮ ಬಡ್ಡಿ ಮನಸ್ಸಾಮ ಆಗ ನಮಗೂ ಅಂತೇಳಿ ಮನಸ್ಸಿನಲ್ಲಿ ಅನುಭವಕ್ಕೆ ತಂದುಕೊಟ್ಟು ಎಷ್ಟೋ ಕಾಣುತ್ತಾನೆ ದುಃಖವನ್ನು ಅನುಭವಕ್ಕೆ ತಂದುಕೊಟ್ಟು ಕಾಣುತ್ತಾನೆ ಸಂತೋಷವನ್ನು ಯಾಕೆ ಸುಖ ಪ್ರಾರಬ್ಧ ಅನುಭವಿಸ್ಬೇಕಲ್ಲ ಅದಕ್ಕೋಸ್ಕರವಾಗಿ ಈ ರೀತಿಯ ಮನೋಮಯ ಕೋಸ್ತಿಯಲ್ಲಿ ಇಷ್ಟು ನಮ್ಮ ಕರ್ಮ ಕ್ಷಯಕ್ಕೆ ಅವಕಾಶವಾದ್ದರಿಂದ 562,107 ರೂಪಾಯಿ ಇನ್ನ ವಿಜ್ಞಾನಮಯ ಕೋಶ ವಿಜ್ಞಾನಮಯ ಕೋಶ ಅದು ವಾಯುತತ್ವ ಪ್ರಚಾರ ವಾಯುತತ್ವದಿಂದ ಆಗಿರ್ತಕ್ಕಂಥದ್ದು ಉಳುಕಿದು ಅಪ್ರಚಾರ ಅಲ್ಲಿ ಮಹತ್ತತ್ವ ಅಂತಕ್ಕಂಥದ್ದೇ ಅಲ್ಲಿ ಬ್ರಹ್ಮದೇವರು ವಾಯುದೇವರು ಇಲ್ಲಿ ಮನೋಮಯ ಕೋಸ್ತಿಯಲ್ಲಿ ಇಂದ್ರದೇವರು ರುದ್ರದೇವರು ಮೊದಲಾಗಿರ್ತಕ್ಕಂತಹ ತತ್ವಾಭಿಮಾನ ಜೀವಿತರು ಸಂಕಷ್ಟ ರೂಪಿಯಾದ ಪರಮಾತ್ಮ ಇದ್ದಾನೆ ಆತನ ಉಪಾಸನೆ ಮಾಡ್ತಾನೆ ಇಲ್ಲಿ ವಾಯುದ ವಿಜ್ಞಾನಮಯ ಕೋಸ್ತಿಯಲ್ಲಿ ಮಹತ್ತತ್ವವೇ ಪ್ರಧಾನ ಇದ್ರೊಳಗೆ ಅಲ್ಲಿ ಬ್ರಹ್ಮದೇವರು ವಾಯುದೇವರು ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ ಅದೇನಾಯ್ತು ಒಂದು ನಿಶ್ಚಯ ಜ್ಞಾನ ವಿಜ್ಞಾನಮಯ ಕೋಸ್ತಿಯ ಲಕ್ಷಣ ಏನು ಒಂದು ನಿಶ್ಚಯ ಜ್ಞಾನವಾಗ್ತದೆ ಅಲ್ಲಿ 4574 ಭಗವದ್ಗರ್ಭ ಅಂತ ನಿಶ್ಚಯ ಜ್ಞಾನ ಮೇಲೆ ಮುಖ್ಯವಾದುದು ತತ್ವ ನಿಶ್ಚಯ ವೇದಾಂತ ನಿಶ್ಚಯ ಅಂದ್ರೆ ಈ ಲೌಕಿಕ ವ್ಯವಹಾರದ ನಿಶ್ಚಯವಲ್ಲ ತತ್ವ ನಿಶ್ಚಯವಾಗಬೇಕು ಅಂತ ತತ್ವ ನಿಶ್ಚಯೋ ವೇದಾಂತ ನೇಮಶ್ಚ ಬ್ರಹ್ಮ ದೃಷ್ಟಿ ಪೃಥ್ವಿಯ ಅಂತ ಸೂತ್ರ ಭಾಷೆ ಆಚಾರ ನಾವು ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಕ್ಕೆ ಫಲ ಏನು ತತ್ವ ನಿಶ್ಚಯ ನಮ್ಮನ್ನು ತತ್ವ ನಿಶ್ಚಯವೂ ಹಾಗೆ ಇಲ್ಲ ಇನ್ನೂ ಸಂಶಯ ಅವರ ಹಾಗೆಯಾದ ಹಾಗೆ ಹೀಗೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಆದ್ರೆ ಈ ತತ್ವ ನಿಶ್ಚಯವಾಗದೆ ಹೋದಾಗ ನಾವು ಮಾಡುವ ಕರ್ಮಗಳು ಎಲ್ಲೂ ನಂತೀವಿ ಯಾಕೆಂದ್ರೆ ನಾವು ಊರಿಗೆ ಹೋಗಬೇಕು ಅಂತ ಬಸ್ ಸ್ಟಾಪಿಗೆ ಹೋದ್ಮೇಲೆ ಅದನ್ನ ನಾವು ಇಂತಹ ಊರಿಗೆ ಹೋಗಬೇಕು ಅಂತ ತೀರ್ಮಾನ ಇಲ್ಲ ಅಂದ್ರೆ ಗತಿಯೇ ಬಸ್ ಸ್ಟಾಪ್ ಹತ್ತಿದ್ರೆ ಏನು ಯಾವ ಊರಿಗೆ ಅಂದ್ರೆ ಯಾವ ಊರಿಗೆ ಒಬ್ಬ ಗೊತ್ತಿಲ್ಲ ಅಂದ್ರೆ ನಮ್ಮ ಸುಚ್ಚಾಂತನಲ್ಲ ಕಂಡಕ್ಟರ್ ಏ ಕಾಯಿ ಇಳಿತ ಹೇಳ್ತಾರೆ ಹಾಗೆ ನಮ್ದು ತತ್ವ ನಿಶ್ಚಯವಾಗಬೇಕು ಆ ತತ್ವ ನಿಶ್ಚಯವಾಗದೆ ಇರ್ತಕ್ಕಂಥ ನಮ್ಮ ವಿದ್ಯಾ ಕರ್ಮ ಎಲ್ಲೂ ವ್ಯರ್ಥವಾಗ್ತದೆ ಎಲ್ಲಾದರೂ ತತ್ವ ನಿಶ್ಚಯವೋ ವೇದಾಂತ ನಿಯಮಸ್ಥ ಆಮೇಲೆ ಬ್ರಹ್ಮ ದೃಷ್ಟಿ ಅಂತ ಹೇಳಿ ಆ ತತ್ವ ನಿಶ್ಚಯವಾದಾಗ ಯಾರನ್ನ ನಾವು ಚಿಂತನೆ ಮಾಡ್ತೀವಿ ಅದಾದ್ರೂ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ಬಿಟ್ಟು ಆ ಬ್ರಹ್ಮನ ಲಕ್ಷಣ ಅವನು ನಿಶ್ಚಯಕಾರವಾಗದೆ ಇರುವುದಾಗ ನಾವು ಯಾರು ಚಿಂತನೆ ಮಾಡ್ತೀವಿ ಅದಕ್ಕೋಸ್ಕರ ಬ್ರಹ್ಮ ಚತುರ್ಮುಖ ಬ್ರಹ್ಮ ಒಬ್ಬನೇ ಆಗ್ಬೋದು ದಕ್ಷ ಬ್ರಹ್ಮ ಒಬ್ಬನಿಗೆ ಆಗ್ಬೋದು ಇನ್ನೊಬ್ಬರು ಒಬ್ಬ ಅದಕ್ಕೋಸ್ಕರ ತತ್ವ ನಿಶ್ಚಯ ವಿಜ್ಞಾನಮಯ ಕೋಶದಲ್ಲಿ ನಿನ್ನ ಇನ್ನು ಆನಂದಮಯ ಕೋಶ ಆನಂದಮಯ ಕೋಶದಲ್ಲಿ ಆಕಾಶ ತತ್ವ ಪ್ರಾಚುರ್ಯ ಅಲ್ಲಿ ಅವ್ಯಕ್ತ ತತ್ವದಿಂದ ಆಗಿರ್ತಕ್ಕಂಥದ್ದು ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಾಳೆ ನಾರಾಯಣ ರೂಪಿ ಆಗಿರ್ತಕ್ಕಂಥ ಪರಮಾತ್ಮನ ಅಲ್ಲಿ 5,125 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಒಂದು ಆನಂದಮಯ ಇದು ಕೊನೆಯ ಸ್ಟೇಜ್ ಆನಂದ ಅಂತಕ್ಕಂಥದ್ದೆಂದ್ರೆ ಆನಂದ ಬೇರೆ ಸುಖ ಬೇರೆ ಆನಂದ ಎನ್ನುವುದು ಮನಸ್ಸಿನ ಒಂದು ವ್ಯಾಪಾರ ಸುಖ ಎನ್ನುವುದು ದೇಹದ ವ್ಯಾಪಾರ ದೇಹಕ್ಕೆ ಸುಖ ಇರ್ಬೋದು ಮನಸ್ಸಿಗೆ ಆನಂದ ಇದ್ದೇ ಇರ್ಬೋದು ಆದ್ರೆ ಮನಸ್ಸಿಗೆ ಆನಂದ ದುಃಖ ಇರ್ಬೋದು ದೇಹದಿಂದ ಸುಖ ಪಡ್ತಾ ಇರ್ಬೋದು ಅದಕ್ಕೋಸ್ಕರವಾಗಿ ಆನಂದ ಅಂತಕ್ಕಂಥದ್ದು ಸಾಕ್ಷಾತ್ ಲಕ್ಷ್ಮೀ ಅದಕ್ಕೆ ಚಿತ್ತಗಳು ಆನಂದ ಸುಖವನಿಯೋಳು ರಮ ಬಹುತ ಜನರೊಡೆಯ ನಮ್ಮ ಪುರಂದರ ವಿಠಲ ಸ ಸತತ ಇವರು ನಿಂತು ಈ ಕೃತಿಯ ನಡೆಸುವನು ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಈ ಐದು ಕೋಶಗಳಿಂದ ಹೇಳ್ತಾರೆ. ರೂಪದಿಂ ವಿಜ್ಞಾನಮಯನೆಂದಿ ಪೆಸರಿನಿಂದ ವಾಸುದೇವನು ವ್ಯಾಪಿಸಿಹ ಮನದಾದಿ ತತ್ವ ತತ್ಪತ್ತಿಗಳೊಳಗೆ ಈ ಪುರುಷ ನಾಮಕನ ಶುಭ ಸ್ವೇದಾಪಲೆನಿಸಿ ರಮಾಮತ ಬ್ರಹ್ಮಾಪರುಕ್ಷಿಗಳಾದವರ ಲಿಂಗಾಂತೆ ತಿಳಿಸುವನು. 5125 ನಾರಾಯಣನ ರೂಪವ ತಾ ಧರಿಸಿಕೊಂಡನು ಎಂದರೆ ಆನಂದಮಯ ದೀಪ. ಇಲ್ಲಿ 500000 ಮೇಲೆ 85400 5 ಕೋಶಾತ್ಮಕ ಬಿರಿಂಚಾಂಡಗಳು ತುಂಬಿದರು. 5 ಕೋಶಗಳಿಂದ ಒಟ್ಟು 500000 ಮೇಲೆ 85400 ರೂಪಗಳಿಂದ 5 ಈ ಕೋಶಗಳಲ್ಲಿದ್ದು ನಾನು ಜಗತ್ ವ್ಯಾಪಾರ ಮಾಡ್ತಾ ಇದ್ದೇನೆ ಪರಮಾತ್ಮ. ಇಷ್ಟು ಒಳಗಡೆಗೆ ಅಲ್ಲಿಂದ ರಿಮೋಟ್ ಕಳ್ತೋಗಿದ್ದೆ, ನಾವು ಸ್ವತಂತ್ರರು ಅಂತ ಹೇಳಿ. ನನ್ನ ಕಣ್ಣು ನನ್ನ ಕಾಯಿ, ನನ್ನ ಕೈ ನನ್ನ ಕಾಲು, ನನ್ನ ಎಲ್ಲ ನಂದು ನಂದು. ಒಳಗೆ ಇಷ್ಟು ವ್ಯಾಪಾರ ದೇವರು ಮಾಡ್ತಾ ಇದ್ದಾನೆ ಎನ್ನುವ ಜ್ಞಾನವಿಲ್ಲದೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟಿದ್ದಾನೆ. ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟಿದ್ದು ನಾವು ಉಪಯೋಗಿಸ್ಬೇಕು, ಉಪಯೋಗಿಸ್ಕೊಳ್ಳದೆ ಹೋದ ಪಕ್ಷದಲ್ಲಿ ಆಗ ನಮ್ಮ ತಪ್ಪು ಅಂತ ತಿಳ್ಕೊಂಡು ಹೇಳಿ. ಇನ್ನು ನಮ್ಗೆ ಇಲ್ಲಿ ಏನಾಗಿದೆ, ಆ ದತ್ತ ಸ್ವಾತಂತ್ರ್ಯ ಎಂಬ ಪದವೇ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತಕ್ಕಂಥ. ದತ್ತ ಅಂದ್ರೆ ಕೊಟ್ಟು ಬಿಟ್ಟಿದ್ದಾನೆ ಅಂತ ಒಂದು ಅರ್ಥ ಬಂದು ಹೋಗ್ತು ಸಾಮಾನ್ಯವಾದ ಮೇಲೆ. ಹಾಗ ರಾಜ ಒಬ್ಬ ಅಧಿಕಾರಿಗೆ ಒಂದು ಅಪಾಯಿಂಟ್ಮೆಂಟ್ ಆದರೂ ಕೊಟ್ಟ, ಕೊಡುವಾಗ ಅದು ಡೆಲಿಗೇಟ್ ಮಾಡಿದ ಅಂತ ಹೇಳ್ತೇವೆ. ಅಧಿಕಾರವನ್ನು ಅವನು ಡೆಲಿಗೇಟ್ ಮಾಡಿದ. ಡೆಲಿಗೇಟ್ ಮಾಡಿದ ಮೇಲೆ ಆಮೇಲೆ ಅವನು ಸರ್ವಿಸ್ ಮಾಡಿರೋವರೆಗೂ ಅಧಿಕಾರ ಚಲಾಯಿಸ್ತಾನೆ ಚಲಾಯಿಸ್ತಾನೆ. ಆಮೇಲೆ ರಿಟೈರ್ ಆಗುವ ನಿವೃತ್ತನಾಗುವಾಗ ಆಗ ಅದನ್ನು ತಾನು ವಾಪಸ್ ತಗೊಂಡ್ಬಿಡ್ತಾನೆ. ಅಧಿಕಾರವನ್ನು ಕೊಟ್ಟಿದ್ದರೆ ತಾನು ವಾಪಸ್ ತಗೊಂಡ್ಬಿಡ್ತಾನೆ. ಆಮೇಲೆ ಅದೇ ದೇಹ ಇದ್ರೂ ಕೂಡ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಿಂದಿನ ದಿವಸ 1 ಕೋಟಿ ರೂಪಾಯಿ ಚೆಕ್ ಸೈನ್ ಮಾಡಿದ್ರು ಬೆಲೆ ಇದೆ, ಮಾಡಿ 10 ರೂಪಾಯಿ ಚೆಕ್ ಬೆಲೆ ಇಲ್ಲ. ಯಾಕೆ? ರಾಜ ಅಧಿಕಾರವನ್ನು ಅವನಲ್ಲಿ ಇಟ್ಟಿದ್ದ. ಹೇಗೆ ಇಟ್ಟಿದ್ದ ಗೊತ್ತಾಗಲಿಲ್ಲ. ತಾನು ವಚಸಾ ಪ್ರವೃತ್ತಿ ವಚಸಾ ನಿವೃತ್ತಿ ಒಂದು ಕಾಗದದಲ್ಲಿ ಬರ್ಕೊಟ್ಟ, ಅಧಿಕಾರವನ್ನು ಇಟ್ಟ. ಆಮೇಲೆ ತಾನು ವಾಪಸ್ ತಗೊಂಡ. ಅಂದ್ರೆ ನಿನ್ನ ನಿವೃತ್ತನಾಗಿ ಮಾಡಿದ್ದೇನೆ, ನಿನ್ನ ಅಧಿಕಾರ ನಾವು ವಾಪಸ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ. ಹಾಗೆ ಪರಮಾತ್ಮನು ಕೂಡ ನಮಗೆ ಡೆಲಿಗೇಟ್ ಮಾಡಿದ್ದಾನೆ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಸರಿ ಅನ್ನಿಸ್ತದೆ. ಆದ್ರೆ ಆಚಾರ ಅಂತ ಇದ್ದಾರೆ ಹಾಗಲ್ಲ. ಸ್ವಾತಂತ್ರ್ಯದ ನಾಮ ತದ್ರೂಪೇಣ ಜೀವ ಪ್ರವೇಶ ಅಂತ ಡೆಲಿಗೇಟ್ ಅಲ್ಲ, ಡೆಲಿಗೇಷನ್ ಅಲ್ಲ. ತಾ ಡೆಲಿಗೇಟ್ ಅಂದ್ರೆ ನಾವು ಕೊಡ್ತಕ್ಕಂಥದ್ದು ನಾವು. ಆದ್ರೆ ಹಾಗಲ್ಲ, ನಮಗೆ ಪರಮಾತ್ಮ ತಾನು ಆ ರೂಪದಿಂದ ಒಳಗೆ ಪ್ರವೇಶ ಮಾಡಿದ್ದಾನೆ. ಸ್ವಾತಂತ್ರ್ಯ ಎನ್ನುವುದು ಭಗವಂತನ ರೂಪ. ಭಗವಂತನ ರಾಮ ಕೃಷ್ಣ ನೃಸಿಂಹ ವೇದವ್ಯಾಸ ಹೀಗೆ ಆಗಿದ್ದಾವೋ ಹಾಗೆ ಸ್ವಾತಂತ್ರ್ಯ ಇಚ್ಛಾ ಜ್ಞಾನ ಕ್ರಿಯಾ ಇವೆಲ್ಲವೂ ಭಗವಂತನ ರೂಪಗಳು. ಆ ಭಗವಂತನ ರೂಪಗಳು ಜೀವರಲ್ಲಿ ಪ್ರವೇಶ ಮಾಡ್ತವೆ. ಯಾವುದು ಸೃಷ್ಟಿ ಕಾಲದಲ್ಲಿ, ಯಾಕೆ ಮೊದಲಿದ್ದಿಲ್ಲ ದೇವರು? ಬಿಂಬನಾಗಿ ಪರಮಾತ್ಮ ಇಲ್ಲದೆ ಹೋದ್ರೆ ಜೀವನ ಅಸ್ತಿತ್ವವೇ ಇಲ್ಲ. ಮತ್ತೆ ಸ್ವಾತಂತ್ರ್ಯ ದಾನ ನಾಮ ತದ್ರೂಪೇಣ ಜೀವ ಪ್ರವೇಶ ಅಂತ ಹೇಳಿದ್ರೆ ಮೊದಲು ಇದ್ದಿಲ್ಲ ಏನು ಹಾಗಾಗಿ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಪ್ರಶ್ನೆ ಬಂದಾಗ ಆಚಾರ್ಯ ಹೇಳ್ತಾ ಇದ್ದಾರೆ ಹಾಗಲ್ಲ, ಅದಕ್ಕೆ ಭಗವಂತನ ಎರಡು ರೂಪಗಳೊಂದು ಏನು, ವೃತ್ತು ರೂಪ ಸ್ವಾತಂತ್ರ್ಯ ಸ್ವರೂಪಭೂತ ಸ್ವಾತಂತ್ರ್ಯ ಅಂತ ಎರಡು ರೂಪ ಅಂತ ಹೇಳ್ತಾರೆ ಆಚಾರ್ಯ ಉಪನಿಷತ್ತಿನಲ್ಲಿ. ವೃತ್ತಿ ರೂಪ ಸ್ವಾತಂತ್ರ್ಯ ಯಾವುದು? ಇದು ದತ್ತ ಸ್ವಾತಂತ್ರ್ಯ. ಸ್ವರೂಪಭೂತ ಸ್ವಾತಂತ್ರ್ಯ ಸ್ವರೂಪ ದೇಹದಲ್ಲಿ ಅನಾದಿ ಕಾಲದಿರ್ತಕ್ಕಂತಹ ಭಗವಂತನ ಸ್ವಾತಂತ್ರ್ಯ ಎನ್ನುವ ರೂಪ. ಸ್ವರೂಪ ದೇಹದಲ್ಲಿ ಅನಾದಿ ಕಾಲದಿಂದ ಸ್ವತಂತ್ರ ರೂಪದಿಂದ ಪರಮಾತ್ಮ ಇದ್ದ. ಈಗ ಸ್ಥಿತಿ ಕಾಲದಲ್ಲಿ ಈ ಲಿಂಗ ದೇಹದಿಂದ ಮೇಲೆ ನಮ್ಮ ಕರ್ಮಕ್ಷಯಕ್ಕೋಸ್ಕರವಾಗಿ ಕೆಲಸ ಆಗ್ಬೇಕಲ್ಲ, ಅಲ್ಲಿ ಸ್ವರೂಪ ದೇಹದ ಸ್ವರೂಪಭೂತ ಸ್ವಾತಂತ್ರ್ಯದ ಕ್ರಿಯೆ ಇಲ್ಲಿಲ್ಲ. ಸ್ಥಿತಿ ಕಾಲದಲ್ಲಿ ಇಲ್ಲೇ ಇಲ್ಲ ಸ್ವರೂಪಭೂತ ಸ್ವಾತಂತ್ರ್ಯ ರೂಪದಿಂದ ಕ್ರಿಯೆ ಅಂತಕ್ಕಂಥದ್ದು. ಯಾವಾಗ ಆ ರೂಪದಿಂದ ಕ್ರಿಯೆ ಮೋಕ್ಷದಲ್ಲಿ ಲಿಂಗ ದೇಹ ಭಂಗವಾದ ಮೇಲೆ ಆಗ ಆ ರೂಪದಿಂದ ಪರಮಾತ್ಮ ಕ್ರಿಯೆ. ಯಾವುದು? ಸ್ವರೂಪಭೂತ ಸ್ವಾತಂತ್ರ್ಯ. ಅಲ್ಲಿವರೆಗೂ ಕೂಡ ಲಿಂಗ ದೇಹ ಭಂಗ ಆಗುವವರೆಗೂ ಈ ಕರ್ಮಕ್ಷಯಕ್ಕೋಸ್ಕರವಾಗಿ ಇಲ್ಲಿ ದುಡಿಬೇಕಲ್ಲ, ಅದಕ್ಕೆ ಭಗವಂತ ತಾನು ಪ್ರವೇಶ ಮಾಡಿದ. ಅದಕ್ಕೆ ವೃತ್ತಿ ರೂಪ ಸ್ವಾತಂತ್ರ್ಯ ಅಂತಾರೆ, ದತ್ತ ಸ್ವಾತಂತ್ರ್ಯ ಅಂತ ಇದ್ದಾರೆ. ಈ ರೀತಿ ಇರ್ತಕ್ಕಂಥದ್ದು ಇದು ಹಾಗೆ. ಹಾಗಾದ್ರೆ ಆ ವೃತ್ತಿ ರೂಪ ಸ್ವಾತಂತ್ರ್ಯ ಸ್ವರೂಪಭೂತ ಸ್ವಾತಂತ್ರ್ಯಕ್ಕೇನಾದ್ರೂ ಭೇದ ಅದೇನು? ಹಾಗಾದ್ರೆ ಅದು ಬೇರೆ ಇದು ಬೇರೆ ಏನು ಬೇರೆ ಇಲ್ಲ ಅಂತ. ಮತ್ತೆ ಬೇರೆ ಇಲ್ಲ ಅಂದ್ರೆ ನಾವು ಯಾಕೆ ಬೇರೆ ಇರ್ಬೇಕಾಗಿತ್ತು? ಒಂದೇ ನಾಮದ ಎರಡು ಮಾಡಬಹುದಾಗಿತ್ತಲ್ಲ ಅಂದ್ರೆ ಹಾಗಲ್ಲ. ಡೆಪ್ಟಿ ಕಮಿಷನರ್ ಕಮ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ, ಡೆಪ್ಟಿ ಕಮಿಷನರು ಅವರೇ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಅವರೇ. ವ್ಯಕ್ತಿ ಬೇರೆ ಅಲ್ಲ, ಎರಡು ಡೆಸಿಗ್ನೇಷನ್ ಆ ಒಬ್ಬ ವ್ಯಕ್ತಿಗೆ ಇರ್ತದೆ. ಯಾಕೆ ಇಟ್ಟರು ಎರಡು ಅಂದ್ರೆ? ಹಾಗಲ್ಲ, ಈಗೆಲ್ಲಾದ್ರೂ ಗಲಾಟೆ ಆಗ್ತದೆ. ಗಲಾಟೆ ಆಗುವಾಗ ಫೈರ್ ಮಾಡುವಂತಾನೋ ಅಥವಾ 144 ಸೆಕ್ಷನ್ ಜಾರಿ ಮಾಡಬೇಕಾದ್ರು ಕರ್ಫ್ಯೂ ಆರ್ಡರ್ ಮಾಡಬೇಕಾದ್ರೆ ಆಗ ಆಸ್ ಎ ಡೆಪ್ಟಿ ಕಮಿಷನರ್ ಅಂತ ಸೈನ್ ಮಾಡಿದ್ರೆ ಪೊಲೀಸ್ ಬಗ್ಗೆ ಯಾರು ಒಪ್ಪಲ್ಲ. ಯಾಕೆ ನಾನು ಎರಡು ಹೋಗ್ತೀವಿ, ನಾನು ಒಬ್ಬನಲ್ಲ, ಹಾಗಲ್ಲ ನೀವು ಅದೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಆಜ್ಞೆ ಮಾಡಲಿಲ್ಲ. ಆಗ ಆರ್ಡರ್ ಮಾಡುವಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಸಹಿ ಮಾಡ್ತಾರೆ. ಅದೇ ಉಡುಗೆ ಎಲ್ಲ ರೆವಿನ್ಯೂ ಕಾರ್ಯ ಮಾಡುವಾಗ ಆ ಡೆಪ್ಯೂಟಿ ಕಮಿಷನರ್ ಅಂತ ಮಾಡ್ತೀವಿ. ಆಗ ವ್ಯಕ್ತಿ ಬೇರೆ ಅಲ್ಲ, ಅದಕ್ಕೋಸ್ಕರ ಒಂದೊಂದು ಕಾಲದಲ್ಲಿ ಒಂದೊಂದು ರೂಪದಿಂದ ಹೇಗೆ ಒಂದು ಕಾರ್ಯ ಮಾಡ್ತಾರೆ, ಹಾಗೆ ಭಗವಂತನು ಕೂಡ ಸ್ಥಿತಿ ಕಾಲದಲ್ಲಿ ಜೀವನ ಸ್ವರೂಪೇಂದ್ರಿಯಗಳ ಕ್ರಿಯೆ ಇಲ್ಲವಾದ್ದರಿಂದ ಇಲ್ಲಿ ಇಲ್ಲೇ ಕರ್ಫ್ಯೂ ಅದನ್ನು ವಿಧಿಸೋದು ಇಲ್ಲೇ ಇಲ್ಲ. ಒಮ್ಮೆ ಲಿಂಗದೇಹ ಭಂಗವಾದ ಮೇಲೆ ಆ ಕ್ರಿಯೆ ಅಂತಕ್ಕಂಥದ್ದು, ಅದಕ್ಕೋಸ್ಕರ ವೃತ್ತಿರೂಪ ಸ್ವಾತಂತ್ರ್ಯ, ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟು ಇನ್ನು ನಮ್ಗೆ ಇನ್ನೊಂದಲ್ಲಿ ಕನ್ಫ್ಯೂಸ್ ಏನಾಗ್ತದೆ ಅಂದ್ರೆ, ಸ್ವಾತಂತ್ರ್ಯ ಪರಮಾತ್ಮ ಕೊಟ್ಟುಬಿಟ್ಟ. ಯಾಕೆ ಕೊಟ್ಟ? ಅದು ಒಂದು ಒಂದು ಕೋಷ್ಟಕ ಕೊಟ್ಟಿದ್ದ ವಿಕ್ಟೋರಿಯಸ್ನಲ್ಲಿ ಇದನ್ನು ಹೇಳಿದ್ದಾರೆ. ಪರಮಾತ್ಮ 400 ಅವನು ಅನಂತಾನಂತ ಅಗಣಿತ ಸ್ವಾತಂತ್ರ್ಯ ಗುಣಗಳು ಪರಮಾತ್ಮನ ಎಲ್ಲವೂ ಅನಂತಾನಂತ ಗುಣಗಳು, ಇಚ್ಛಾ ಜ್ಞಾನ ಕ್ರಿಯಾ ಎಲ್ಲ ಅನಂತಾನಂತ ರೂಪಗಳು. ಅಲ್ಲೇನಾಗಿದೆ ಈ ರೀತಿಯಾಗಿರುವವಾಗ ಏನಾಗಿದೆ, ಪರಮಾತ್ಮ ತಾನು ಅನಂತಾನಂತ ಸ್ವಾತಂತ್ರ್ಯ ಗುಣಗಳಲ್ಲಿ 400 ಮಾತ್ರ ತಕ್ಕೊಂಡ. 400 ಯಾಕೆ? ಜಗತ್ತು ವ್ಯಾಪಾರ ಕಷ್ಟ ಸಾಕು, ಈ ಜಗತ್ತಿನ ವ್ಯಾಪಾರ ಮಾಡೋದಕ್ಕೋಸ್ಕರವಾಗಿ ಈ ನಾವು ಯಾತ್ರೆ ಹೋಗ್ತೀವಿ ಅಥವಾ ಪರದೇಶದಲ್ಲಿ ಟೂರ್ ಹೋಗ್ತೀವಿ. ಹೋಗುವಾಗ ಮನೆಯಾಗಿರೋ ದುಡ್ಡಲ್ಲೇ ಯಾರನ್ನು ಒಯ್ತಾರೆ ಇಲ್ಲ, ಮತ್ತೆ ಎಷ್ಟು ಒಯ್ತಾರೆ, ನಮ್ಗೆ ಇಷ್ಟು ಖರ್ಚು ಆಗಬಹುದು ಅಂತ ತಿಳ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ತಾವು ಮನೆ ದುಡ್ಡೆಲ್ಲ ಇಟ್ಟು ತಾವು ಒಯ್ತಾರೆ. ಮನೆಯಾಗಿರೋ ದುಡ್ಡು ಯಾವ ದಡ್ಡನೂ ಒಯ್ಯಲ್ಲ. ಹಾಗೆ ಭಗವಂತನ ಅನಂತಾನಂತ ಗುಣ ಪರಿಪೂರ್ಣವಾಗಿರ್ತಕ್ಕಂಥವನು ತಾನು ಜಗತ್ತು ವ್ಯಾಪಾರಕ್ಕೆ ಇಷ್ಟು ಸಾಕು ಅಂತ ಆತ ಲೆಕ್ಕಾಚಾರ ಕೊಡ್ತೀವಿ. ಯಾಕೆ ಅನುಭವ ನೋಡಿ, ಒಂದು ಸಲ ಯಾತ್ರೆಗೆ ಹೋದ ಮೊದಲನೇ ಸಲ ನಮ್ಗೆ ಅನುಭವ ಇರಲ್ಲ, ಎರಡನೇ ಸಲ ಹೋಗಿ ಎಷ್ಟು ಅನುಭವ ಬಂದೋಗ್ಬಿಡ್ತೀವಿ. ನಮಗೆ ಅನಂತಾನಂತ ಕಾಲದಿಂದ ತಾನು ಸೃಷ್ಟಿ ಮಾಡ್ತಾ ಇದ್ದಾನಾದ್ರಿಂದ ಸರ್ವಜ್ಞರಾದ ಪ್ರಭುವಿಗೆ ಅಷ್ಟು ಸಾಕು. ಹಾಗೇನು ಮಾಡ್ದ? 400 ತಕ್ಕಂತ ಅದರಲ್ಲಿ ಎರಡು ಭಾಗ ಮಾಡ್ದ ಅಂತ ಹೇಳಿದ. 200 ಮೊದಲನೇ 200 ಮೂರು ಭಾಗ ಮಾಡಿದ. ಮೂರು ಭಾಗ ಮಾಡಿಬಿಟ್ಟು ಎರಡು ಭಾಗವನ್ನು ತನ್ನಲ್ಲಿ ಇಟ್ಕೊಂಡ, ಒಂದು ಭಾಗದಿಂದ ಲಕ್ಷ್ಮೀದೇವಿಯನ್ನು ಪ್ರವೇಶ. ಲಕ್ಷ್ಮೀದೇವಿ ಏನು ಕಾರ್ಯ ಮಾಡಲು ಅಸಮರ್ಥವಾಗಿದ್ದಾರೆ, ಸುಟ್ಟಿ ಪ್ರಕರಣದಲ್ಲಿ ಹೇಳ್ತಾರೆ, ಸುಟ್ಟಿ ಮಾಡಬೇಕು ಅಂತ ನೋಡ್ತಾನೆ. ಲಕ್ಷ್ಮೀದೇವಿ ಏನೇನು ಕಾರ್ಯ ಮಾಡಲು ಅಸಮರ್ಥವಾಗಿದ್ದಾರೆ, ಜಡದಂತೆ ಇದ್ದಾರೆ ಲಕ್ಷ್ಮೀದೇವಿಗಳು. ಒಳಗೆ ಪ್ರವೇಶ ಮಾಡಿದ ಮೇಲೆ ಪರಮಾತ್ಮ ಆಗ ಪರಮಾತ್ಮ ಕೊಟ್ಟ ಬಲದಿಂದ ಮೂರು ರೂಪ ತಗೊಂಡಿದ್ದಾರೆ. ಶ್ರೀ ಭೂದುರ್ಗ ಅಂತಕ್ಕಂಥ ರೂಪ, ಪ್ರಕೃತಿ ಅಂತಕ್ಕಂಥ ರೂಪದಿಂದ ಲಕ್ಷ್ಮೀದೇವಿ, ಅವರು ಅವ್ಯಕ್ತಾಗ ಆಮೇಲೆ ವ್ಯಕ್ತರಾದರು ಲಕ್ಷ್ಮೀದೇವಿ. ಈ ರೀತಿ ಇರ್ತಕ್ಕಂಥದ್ದು ಆಮೇಲೆ ಆ ಲಕ್ಷ್ಮೀದೇವಿಯ ಪ್ರಿಯ ಭಗವದ್ಗೀತೆ. ಆಗ 163 ಮೂರನೇ ಒಂದು ಭಾಗ ತಾ ಲಕ್ಷ್ಮೀದೇವಿ ಬಿಟ್ಟ, 66 ಮೂರನೇ ಒಂದು ಭಾಗ ಲಕ್ಷ್ಮೀದೇವಿ ಬಿಟ್ಟ, 133 ಮೂರನೇ ಎರಡು ಭಾಗ ತನ್ನಲ್ಲಿಟ್ಕೊಂಡ. ಏನಿದರ್ಥ? ಯಾಕೆ ತಾನು ಅದರ ಡ್ರಾ ಮಾಡಿಕೊಂಡು ಯಾಕೆ ಇಟ್ಕೊಂಡಾಗ್ತು ಅಂತಂದ್ರೆ, ಹಾಗಲ್ಲ, ಪರಮಾತ್ಮ ತಾನು ಸಂಪೂರ್ಣ ಶಕ್ತಿಯಿಂದ ಜಗತ್ತಲ್ಲಿ ಪ್ರವೇಶ ಮಾಡಿಬಿಡ್ತದೆ, ಯಾವ ವಸ್ತು ಉಳಿಯಲ್ಲ. ಏನ ಈಗ ಎಲೆಕ್ಟ್ರಿಸಿಟಿ ಏನಿದೆ, ನಮ್ಮ ಮನೆಯೊಳಗೆ ಬರುವಾಗ ಏನೋ ಲಿಮಿಟೆಡ್ ವೋಲ್ಟೇಜ್ ನಲ್ಲಿ ಬಿಡ್ತಿರ್ತಾರೆ. ಅಕಸ್ಮಾತ್ ಏನಾದ್ರೂ ಹೈ ವೋಲ್ಟೇಜ್ ಬಂದ್ಬಿಟ್ಟು ಎಲ್ಲಾದ್ರೂ ತಪ್ಪಿದ್ರೆ ಏನಾಗುತ್ತೆ, ಮನೆ ಆಗಿರೋದನ್ನ ಸುತ್ತೋಗ್ತದೆ. ಬಲ್ಪುಗಳು, ರೇಡಿಯೋಗಳು, ಟಿವಿಗಳು ಎಲ್ಲ ಸುತ್ತೋಗ್ತವೆ. ಹಾಗೆ ಪರಮಾತ್ಮನು ತನ್ನ ಅನಂತಾನಂತ ಗುಣ ಸ್ವಾತಂತ್ರ್ಯ ಗುಣ ರೂಪದಿಂದ ಪ್ರವೇಶ ಮಾಡ್ತದೆ ಜಗತ್ ತಟ್ಟುಂಬ ಯೋಗ್ಯತೆಯಿಲ್ಲ. ಅದಕ್ಕೋಸ್ಕರ ಜಗತ್ತಿನ ಯೋಗ್ಯತೆಯನ್ನು ಅರಿತ ಪರಮಾತ್ಮ ತಾನು ಈ ಕಾರ್ಯಕ್ಕೆ ಇಷ್ಟು ಸಾಕು ಅಂತ ತಾನು ತಗೊಂಡ, ಅಷ್ಟು ತನ್ನಲ್ಲಿ ಇಟ್ಕೊಂಡ. ಇನ್ನು 200 ಜೀವನಿಗೆ ಏನು 52 ಭಾಗದಿಂದ ಬ್ರಹ್ಮದೇವರಲ್ಲಿ ಪ್ರವೇಶ ಮಾಡ, 48 ಭಾಗದಿಂದ ವಾಯುದೇವರು ಭಾಗ್ಯದೇವಿಯನ್ನು ಪ್ರವೇಶ ಮಾಡ. ಇನ್ನು ಅದಾದ ಮೇಲೆ ಅಲ್ಲಿ 300 ಆಗೋದು. ಇನ್ನು 100 ಇನ್ನ ಈ 20 ಭಾಗದಿಂದ ಶೇಷ, ಗರುಡ, ರುದ್ರ ಇವರನ್ನು ಪ್ರವೇಶ ಮಾಡ ಮತ್ತು ಅವರ ಪತ್ನಿಯರು. 15 ಭಾಗದಿಂದ ಇಂದ್ರದೇವರು ಮನ್ಮಥರಲ್ಲಿ ಪ್ರವೇಶ ಮಾಡಿದ. ಇನ್ನ 10 ಭಾಗದಿಂದ ಇವರನ್ನು ಬಿಟ್ಟು ಉಳಿದ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರವೇಶ ಮಾಡಿದ. ಅಲ್ಲಿ 20, 15, 35, 10, 45 ಆಯಿತು. ಆಮೇಲೆ 10 ಭಾಗದಿಂದ ನಮ್ಮ ಶೇರ್ ನೋಡಿ, 10 ಭಾಗದಿಂದ ನಮ್ಮ ಶೇರ್ ಎಷ್ಟು ಎಷ್ಟಿರಕ್ಕೆ 100 crore ಅಜಾನದ ದೇವತೆಗಳು ಆಯ್ತಾ. ಕ್ರಿಮಿಜೀವ ಮುಕ್ತಿ ಮುಕ್ತಿಯೋಗ್ಯ ಕ್ರಿಮಿಜೀವನಿಂದ ಪ್ರಾರಂಭ ಮಾಡಿಕೊಂಡು ಮುಕ್ತಿಯೋಗ್ಯ ಮನುಷ್ಯೋತ್ತಮ ಮನುಷ್ಯ ಗಂಧರ್ವರವರು ಎಲ್ಲ ಜೀವರಾಶಿಗಳಲ್ಲಿ 10 ಭಾಗದಿಂದ ಪ್ರವೇಶ ಮಾಡಿದ್ದಾರೆ. ಅಲ್ಲಿಗೆ 55 ಆಯಿತು. ಇನ್ನ 45 ಭಾಗದಿಂದ ರಾಜಸರು ಮತ್ತು ದೈತ್ಯರಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದಾಗ ಅಲ್ಲಿ 400 ಭಾಗ. ಏನಿದರ ಅರ್ಥ ಅಂದ್ರೆ ಇಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಅಲ್ಲ, ಅಷ್ಟು ಪ್ರಕಟ ಮಾಡ್ತಾರೆ ಜೀವರಲ್ಲಿ. ಇವನು ಮಾಡಿರ್ತಕ್ಕಂತಹ ಪುಣ್ಯ ಪಾಪ ಕರ್ಮಗಳಲ್ಲಿ ಇವನಿಗೆ ಅಷ್ಟು ಲೇಪವಾಗ್ತದೆ. ಶೇರ್ ಇದ್ದಾಗ ನಾವು ಶೇರ್ ಇದು ಯಾತಕ್ಕೆ ಅಂತಂದ್ರೆ,
ಈಗ ಒಂದು ದೊಡ್ಡ ಕಂಪನಿ ಲಕ್ಷಗಟ್ಟೆ ಕೋಟಿಗಟ್ಟೆ ಲಾಭ ಬಂತು, ಒಂದು ಕೋಟಿ ರೂಪಾಯಿ ಲಾಭ ಬಂತು, ಒಂದು 100 ಜನ ಶೇರ್ ಹೋಲ್ಡರ್ ಸಿದ್ದರು ಅದ್ರಲ್ಲಿ. ಆಗ ಡಿಕ್ಲೇರ್ ಮಾಡ್ತಿಲಕ್ಕೆ ಓಹೋ ನಮಗೆ 100,000 ರೂಪಾಯಿ ಬರ್ತದೆ ಅಂತ ಲೆಕ್ಕ ಹಾಕಿ ಬಿಟ್ಟು, ಯಾಕೆ 100 ಜನ ನಾವು ಶೇರ್ ಹೋಲ್ಡರ್ಸ್ ಇದ್ದೀವಿ, ಆದ್ರಿಂದ ತಲಾಗ ಒಬ್ಬೊಬ್ಬರಿಗೆ 100,000 ರೂಪಾಯಿ ಡಿವಿಡೆಂಡ್ ಬರ್ತದೆ ಅಂತ ಕೂತಿದ್ದ. ಆಮೇಲೆ ಬಂತು ಒಂದು 100 ರೂಪಾಯಿ 200 ರೂಪಾಯಿ ಡಿವಿಡೆಂಡ್ ವಾರಂಟ್ ಬಂತು. ಯಾಕೆ ಲಕ್ಷ ಅಲ್ಲ, ನಿನ್ನ ಶೇರ್ ಎಷ್ಟದ ಅಷ್ಟು ಅಂತ, ನಿನ್ನ ಶೇರ್ ಎಷ್ಟೇ ಅಷ್ಟೇ ಹೊರತು ಹೆಚ್ಚಿಗೆ ನಿಮ್ಗೆ ಲಾಭ ಬರಲ್ಲ. ಹೌದು, 100 ಜನ ಇದ್ದು ಇರಬಹುದು, ನಿನ್ನ ಶೇರ್ ಅಷ್ಟೇ ನಿನಗೆ. ಹಾಗೆ ಈ ದೇಹದಲ್ಲಿ ಆಗ್ತಕ್ಕಂಥ ಪುಣ್ಯ ಕರ್ಮಗಳಲ್ಲಿ 52 ಭಾಗ ಬ್ರಹ್ಮದೇವರಿಗೆ ಹೋಗ್ಬಿಡ್ತದೆ. ಯಾಕೆ ಅವ್ರು ಒಳಗಿದ್ದಾರಾದ್ರಿಂದ 52 ಭಾಗ ಬ್ರಹ್ಮದೇವರಿಗೆ ಹೋಗ್ಬಿಡ್ತದೆ, 48 ಭಾಗ ವಾಯುದೇವರಿಗೆ ಹೋಗ್ಬಿಡ್ತದೆ, ಇನ್ನು 20 ಭಾಗ ಶೇಷಗಳು ಇರ್ತದೆ, 15 ಭಾಗ ಇಂದ್ರ ಮನ್ಮಕ, ಇನ್ನು 10 ಭಾಗ ಉಳಿಕಿ ತತ್ವಾಭಿಮಾನಿ ಇರುತ್ತೆ ಹೋಗ್ಬಿಡ್ತದೆ. ಆ 10 ರವರೆಗೆ ಅಂದ್ರೆ ನಮ್ಮ ಶೇರ್ ಇಷ್ಟು 0.1 100,000 ಕೋಟಿ ಜೀರೋ ಇಟ್ಟು ಒಂದಿಟ್ಟರೆ ಇಷ್ಟು ಆಗ್ತದೆ, ಅಷ್ಟಕ್ಕೇನು ಆ ಕೋಟಿ ಆಗುತ್ತೆ ಅಂತ ಎತ್ತಾಯ್ತು. ನಾನು ಮಾಡ್ತೀನಿ ಅಂದಿದ್ದರಿಂದ ನಮ್ಮ ಕರ್ಮ ಲೇಪವಾಗುವುದಕ್ಕೋಸ್ಕರವಾಗಿ ಆ ರೀತಿ ಪ್ರವೇಶ ಮಾಡಿದ್ದಾನಷ್ಟೇ ಹೊತ್ತು ಸ್ವಾತಂತ್ರ್ಯವನ್ನು ನಮ್ಮ ದೇವರು ಕೊಟ್ಟಿಲ್ಲ. ಸ್ವಾತಂತ್ರ್ಯ ನಾನು ನಾವು ತದ್ರೂಪೇಣು ಜೀವ ಪ್ರವೇಶ ಅಂತ ಸ್ಪಷ್ಟವಾಗಿ ಆಚಾರ, ನಾಟ್ ಡೆಲಿಗೇಟೆಡ್ ಪವರ್, ಡೆಲಿಗೇಟೆಡ್ ಪವರ್ ಅಲ್ಲ, ನಾನು ಒಳಗೆ ಪ್ರವೇಶ ಮಾಡಿದ್ದೆ. ಆದ್ರಿಂದ ಈ ರೀತಿ ಇರ್ತಕ್ಕಂಥದ್ದೇನೆ ಇಲ್ಲಿ 101 ಸ್ವರೂಪದಿ ಶಾಂತಿರಮಣ ತಾನ ಅನ್ನ ನೈಪ 500 ಮೇಲೆ 3 ಅಧಿಕ ಪ್ರಾಣಚ ಪ್ರದ್ಯುಮ್ನ ಗೋಧ್ಯನ 50 5 ವಿಕಾರ ಮನಗಳು ಸಂಕರ್ಷಣ 500 ಚತುರಾಶಿಗೆ ವಿಜ್ಞಾನಾತ್ಮ ವಿಶ್ವಾರ್ಥ. 101 ಒಳ್ಳೆಯ ರೂಪದಿಂದ ಶಾಂತಿರಮಣಾಗಿರ್ತಕ್ಕಂಥ ಅನಿರ್ಧತಾನು ಅನ್ನ ಧರಿಸಿಕೊಳ್ತಾ ಇದ್ದಾರೆ. ಅನ್ನ ಧರಿಸಿಕೊಳ್ತಾ ಇದ್ದಾರೆ ಅಂದ್ರೆ ಅನ್ನ ಅಂದ್ರೆ ಈ ಅನ್ನವೇ ಅಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂದು ಆಯಾ ಇಂದ್ರಿಯಗಳಿಗೆ ಅದು ಅನ್ನವೇ. ಈ ರೀತಿಯಿಂದಾಗಿ ಇನ್ನ 500 ಮೇಲೆ 3 ಅಧಿಕ ಪ್ರಾಣಚ್ಛ ಪ್ರದ್ಯುಮ್ನ, ಇನ್ನ 500 ಮೇಲೆ 3 ಅಧಿಕ ದಶ 513 ರೂಪದಿಂದ ಪ್ರಾಣಾಚ್ಛನಲ್ಲಿ ತಾನು ಪ್ರದ್ಯುಮ್ನ ನಾಮಕನಾದ ಪರಮಾತ್ಮ ತಾನಿದ್ದಾನೆ. ತೋರುತ್ತಿಯರು 55 ವಿಕಾರ ಮನದು, ಇನ್ನು 55 ರೂಪದಿಂದ ತಾನ ಮನಸ್ಸಿನಲ್ಲಿ ಸಂಕಷ್ಟ ರೂಪದಿಂದ ತಾನು ತಾನಿದ್ದಾನೆ. ಇನ್ನು ಜಜರಾಸೀತಿ ವಿಶ್ವಾಕ್ಷ 84 ರೂಪಗಳಿಂದ ತಾನು ವಿಜ್ಞಾನಾತ್ಮನಾಗಿರ್ತಕ್ಕಂತಹ ಪರಮಾತ್ಮ ತಾನು ವಿಶ್ವನಾಥನಾಗಿರ್ತಕ್ಕಂತಹ ಪರಮಾತ್ಮ ಜಾಗೃತ ವ್ಯವಸ್ಥೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಅಂದಾಗ ಈ ರೂಪಗಳು ಜ್ಞಾಪನೆ ಇಟ್ಕೋಬೇಕು ಅಂತಕ್ಕಂಥದ್ದು ಒಂದು. ಇಲ್ಲಿ ಏನಾಗ್ತದೆ ಅಂತಂದ್ರೆ ಜಗನ್ನಾಥದಾಸ ಯಾಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಒಂದು. ಭಗವಂತ ಅಂದ್ರೆ ಒಂದೊಂದು ನಮ್ಮ ವ್ಯಾಪಾರ ಮಾಡಬೇಕಾದ್ರು ಎಷ್ಟೆಷ್ಟು 100,000 ರೂಪಗಳಿಂದ ಪರಮಾತ್ಮ ತಾನು ಒಳಗೆ ಉದ್ಯೋಗ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಾವು ಸಂಪೂರ್ಣ ಅಸ್ವತಂತ್ರರು ಅಂತ ತಿಳ್ಕೊಂಬುದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ನಮಗೇನು ಈ ರೂಪ ಜಾಪ ಸಂಖ್ಯೆ ಇಟ್ಟೊಂದು ತಪ್ಪೇನಲ್ಲ. ಆದ್ರೆ ಆಗ ನಮಗೇನಾಗ್ತಿ ಅಂದ್ರೆ ಇಡೀ ಪಾಠ ಆಗೋಗ್ತದೆ, ಇಷ್ಟು ರೂಪ ಅಂತ ಗಟ್ಟಿ ಮಾಡ್ಕೊಂಡ್ಬಿಡ್ತೀವಿ, ಬಾಯಿಂದ ಹೇಳ್ತಿರ್ತೀವಿ. ಆದ್ರೆ ನಮ್ಗೆ ಮನಸ್ಸಿಗೆ ಹೊರಗೆ ಬಾಯಿಂದ ಹೇಳುವುದು ಬೇರೆ, ಬಾಯಿಂದ ಹೇಳುವುದು ಪಠನೆ ಆಗ್ತದೆ, ಸ್ಮರಣೆ ಮಾನಸಿಕವಾದ ಕ್ರಿಯೆ ಆಗ್ತದೆ. ಅದಕ್ಕೆ ಮುಂದೆ ಹೇಳ್ತಾರೆ ಜಗನ್ನಾಥದಾಸು, ನಾಮ ಸ್ಮರಣ ಸಂಧಿ ಅಂತ ಹೇಳಿದ್ರಷ್ಟೇ ಹೊತ್ತನು ನಾಮ ಪಠನ ಸಂಧಿ ಅಂತ ಹೇಳಿದ್ರೆ ಜಗನ್ನಾಥದಾಸು ನಮ್ಮ ಸ್ಮರಣೆ ಪಠನೆ ಸ್ಮರಣೆಗೆ ಸಹಕಾರಿ ಆಗ್ಬೇಕು, ಪಠನೆ ಸ್ಮರಣೆಗೆ ಸಹಕಾರಿಯಾದಾಗ ಮಾತ್ರ ಪಾಪ ಪರಿಹಾರ. ಹಾಗೆ ಸ್ಮರಣೆಗೆ ಸಹಕಾರಿಯಾಗಿ ಇರ್ತಕ್ಕಂತಹ ಪಠನೆ ಅಂತಕ್ಕಂಥದ್ದು, ಅದಕ್ಕೆ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದುಮೃದುಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀ ನನಗೆ ಅಂತ ಹೇಳ್ಕೊಂಡ್ರೆ ಕನಕದಾಸ್ ಹೇಳ್ತಾರೆ. ಹಾಗೆ ಗಿಳಿ ಪಾಠವಾಗಬಾರದು, ಪರಮಾತ್ಮನ ವಿಷಯ ತಿಳಿದುಕೊಂಡು ಅನಂತಾನಂತ ರೂಪಗಳಿಂದ ಎಲ್ಲದರಲ್ಲಿದ್ದು ನೀನು ವ್ಯಾಪಾರ ಮಾಡ್ತಾ ಇದ್ದೀವಿ ಸ್ವಾಮಿ, ನಂದೇನದೆಂತ ನನ್ನದು ಏನು ಇಲ್ಲ ಅಂತ ತಿಳಿದುಕೊಳ್ಳುವುದಕ್ಕೆ ಈ ಒಂದು ಸಂಖ್ಯಾ ನಮ್ಮ ಸಹಕಾರಿ ಅಷ್ಟೇ ಕೊಟ್ಟು ಸಂಖ್ಯೆಯೇ ಜ್ಞಾಪನೆ ಇರಬೇಕು, ಬರಲಿಲ್ಲ ಜ್ಞಾಪನೆ ಉಳಿಲ್ಲ ತಡೆ ಏನು ಯೋಚನೆ ಮಾಡಬೇಕಾಗ್ತಿಲ್ಲ. ಭಗವಂತ ನೀನಿತ್ತು ಮಾಡ್ತಾ ಇದ್ದೀವನ್ನು ತಿಳಿಸುವುದಕ್ಕೋಸ್ಕರವಾಗಿ ಅಷ್ಟು ಹೇಳ್ತಾರೆ. ಮೇಲ ಈ ರೀತಿ ಇರ್ತಕ್ಕಂಥ ಇನ್ನು 3,000 ಅರ್ಧಶತ ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗ ಆನಂದಮಯ ನಾರಾಯಣ ಹೊಯನು, 2,000 ಮೇಲೆ 305 ಸ್ವರೂಪದಿಂದ ಭಾರತೀಶನೊಳಿಪ್ಪ ನವನೀತಸ್ಥ ಕೃತಂತೆ. 3,000 ಅರ್ಧಶತ ಒಂದು 3,000 ಮೇಲೆ 0.5 ಶತ ಅಂದ್ರೆ 50 ಮೇಲೀರಧಿಕ ರೂಪಗಳ ಧರಿಸಿ, ಈರಧಿಕ 52 ಅಂದ್ರೆ 3,052 ರೂಪಗಳನ್ನು ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣ ಕೋಯಲು, ಆನಂದಮಯ ಕೋಸ್ಟಲ್ಲಿ ನಾರಾಯಣ ರೂಪ ಆಗಿರ್ತಕ್ಕಂತಹ ಪರಮಾತ್ಮ ತಾನಿದ್ದಾನೆ. 2,000 ಮೇಲೆ ಅಂದ್ರೆ 4,000 ಮೇಲೆ 305 ಸ್ವರೂಪದಿಂದಲೇ 4,305 ರೂಪದಿಂದ
ಭಾರತೀಶನು ನಿಪ್ಪ ನವನೀತಸ್ಥವಿದ್ದಂತೆ ಭಾರತೀ ಪದ್ಯ ಅಂತಕ್ಕಂಥ ಮುಖ್ಯ ಪ್ರಾಂತ್ಯಗಳಲ್ಲಿದ್ದಾನೆ. ಹಾಗೆ ನವನೀತಸ್ಥವಿದ್ದಂತೆ ಆ ಬೆಣ್ಣೆ ಒಳಗೆ ಮೊಸರಿನೊಳಗೆ ತುಪ್ಪ, ಅದು ಹೇಗೆ ಆ ಮಾಸ ಅದು ಕರಿಬೇಕು ಮತ್ತೆ ಬೆಣ್ಣೆ ಬಂದ ಮೇಲೆ ಕಾಸಬೇಕು. ಹಾಗೆ ಎಲ್ಲದನ್ನು ಕೊಡಲು ಪ್ರಾಣದೇವರಲ್ಲಿ ತಾನು ಇಟ್ಕೊಂಡು ಜಗತ್ ಕಾರ್ಯ ಎಲ್ಲ ಒಂದು ಪ್ರಾಣದೇವರ ಮೂಲಕವಾಗಿ ಮಾಡುತ್ತಾನೆ. ವಿಷ್ಣು ವಾಯು ಪುರಸ್ಕೃತ್ಯ ಸರ್ವೇ ಶ್ವೇತೇಶು ಸಂಚರನ್ ಕರೋತಿ ಕಾರ್ಯ ತೆತ್ಯ ಜಗತ್ ಕಾರ್ಯ ಮತ್ತಂದಿಟ್ಟ ಎಲ್ಲಾ ಜಗತ್ ಕಾರ್ಯ ವಾಯುದೇವರ ಕವನಕ್ಕೆ ಬಂದ್ರೆ ಒಂದು ಕಾರ್ಯ ಆಗಲ್ಲ. ಹಾಗೆ ಒಂದು ಪ್ರಯೋಗೀಯೇ ಇದ್ದಾಗ ಪರಮಾತ್ಮರಿಗೆ ಜಗತ್ ಕಾರ್ಯ ಎಲ್ಲ ವಾಯುದೇವರ ಮೂಲಕವಾಗಿ ತಾನು ಮಾಡಿಸ್ತಾನೆ. ಯಾಕೆ ಮುಂದೆ ಬ್ರಹ್ಮ ಪದವಿಯನ್ನು ಕೊಡಬೇಕಾಗಿದೆ, ಸಂಪೂರ್ಣ ರಿಟೈರ್ಡ್ ಲೈಫ್ ಬ್ರಹ್ಮ ಪದವಿ ಅಂತಕ್ಕಂಥದ್ದು. ಅಲ್ಲೇನು ಕೆಲಸ ಸುಮ್ಮನೆ ಕೂತಿರೋದು ಎಷ್ಟೋ ಅಷ್ಟೇ, ಅವರೊಳಗೆ ನಿಂತ್ಕೊಂಡು ಭಗವಂತೇ ಇಲ್ಲಿ ವಾಯುದೇವರು ಅದನ್ನೇ ಮಾಡ್ತಾರೆ. ಆದ್ರೆ ವಾಯುದೇವರು ಮಾಡ್ತಕ್ಕಂಥ ಕ್ರಿಯೆ ಕಂಡು ಬರುತ್ತೆ, ಬ್ರಹ್ಮದೇವರು ಕ್ರಿಯೆ ಅಂತಕ್ಕಂಥದ್ದು ಕಂಡು ಬರಲ ಮೇಲೆ. ಈ ರೀತಿ ಹೇಳ್ಬಿಟ್ಟು ಮೂರಧಿಕ ಐವತ್ತು ಪ್ರಾಣ ಶರೀರಗಳ ನಿವೃತ್ತ ಇಪ್ಪನ್ನ ಐನೂರು ಹನ್ನೊಂದು ಅಧಿಕ ಅಪಾನಿಪ್ಪ ಪ್ರದ್ಯುಮ್ನ ಮೂರನೇ ವ್ಯಾನನೊಳಗೆ ಐದರ ನೂರು ಉಪದಿ ಸಂಕರ್ಷ ಐನೂರ ಮೂವತ್ತೈದು ಉದಾಹರಣಿಪ್ಪ ಮಾಯೇಶ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನ ಮೂರಧಿಕ ಐವತ್ತು ಐವತ್ಮೂರು ರೂಪದಿಂದ ಪ್ರಾಣ ಶರೀರದೊಳಗೆ ಅನಿರುದ್ಧ, ಪ್ರಾಣನೊಳಗೆ ಅನಿರುದ್ಧ ರೂಪದ ಅಂದ್ರೆ ಈ ಪ್ರಾಣರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ದಾಸ ಪ್ರಾಣರು, ಮುಖ್ಯ ಪ್ರಾಣರಲ್ಲ. ಮುಖ್ಯ ಪ್ರಾಣದೇವರು ಅವರೊಬ್ಬರೇ, ಇವರೆಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದಿವೆಲ್ಲ ಒಳಗೆ ನಮಗೆ ದೇಹದ ವ್ಯಾಪಾರ ಮಾಡ್ತಕ್ಕಂಥವ್ರು ಒಬ್ಬೊಬ್ಬರು ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೇಹದಲ್ಲಿ ಇನ್ನೂ ಐದು ವಾಯುದೇವರು ಪ್ರಾಣ ಯಾರ್ಯಾರು, ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತಕ್ಕಂಥ ಐದು ರೂಪಗಳು ನಮ್ಮಲ್ಲಿದ್ದಾರೆ. ಯಾತಕ್ಕೋಸ್ಕರ ಅವು ನಮಗೆ ಈ ಯಾವುದು ಈ ಮಿಥ್ಯಾಜ್ಞಾನ ನಮ್ಮಲ್ಲಿ ಸುಳಿಯದಂತೆ ಐದು ಅವಿದ್ಯೆ, ಐದು ಅವಿದ್ಯೆ ತಮ ಮೋಹ ಮಹಾಮೋಹ ತಾಮಿಸ್ರ ಅಂಧ ತಾಮಿಸ ಐದು ಅವಿದ್ಯೆಗಳು. ಈ ಐದು ಅವಿದ್ಯೆ ಒಂದು ನಮ್ಮ ದೇಹದಲ್ಲಿ ಬಂದರೂ ಕೂಡ ನಾವು ತಮಸ್ಸು ಅಂತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ನಾಗಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತಕ್ಕಂತಹ ನಾಮದಿಂದ ಇದ್ದುಕೊಂಡು ನಮ್ಮ ಅವಿದ್ಯೆಯನ್ನ ನಾಶ ಮಾಡ್ತಾರೆ. ಮುಂದೆ ಹೇಳ್ತಾರೆ ಜಗನ್ನಾಥ ದಾಸ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಪ್ರಾಣ ಅಪಾನ ಧ್ಯಾನ ಇದರಲ್ಲೆಲ್ಲ ಪರಮಾತ್ಮ ತಾನು ಇದ್ಕೊಂಡು ಮೂಲ ನಾರಾಯಣನು ಐವತ್ತೇಳು ದಿಕ್ಕ ಐನೂರು ರೂಪವ ತಾಳಿ ಸರ್ವತ್ರದಲ್ಲಿ ಸಮಾನಗಳಿಪ್ಪ ಸರ್ವೇಶ ಸಮಾನದಲ್ಲಿ ಮೂಲ ರೂಪಿಯಾಗಿರ್ತಕ್ಕಂತಹ ನಾರಾಯಣ ಐವತ್ತೇಳು ದಿಕ್ಕ ಐನೂರು ಐದುನೂರ ಐವತ್ತೇಳು ರೂಪದಿಂದ ತಾನು ಇಟ್ಕೊಂಡು ಸಮಾನ ಪ್ರಾಣಿಯವರಿಟ್ಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದರು. ಲೀಲೆಗೆ ಇವರು ಸಾವಿರದ ಮೇಲೇಳು ನೂರ ಹನ್ನೊಂದು ರೂಪವ ತಾಳಿ ಪಂಚಪ್ರಾಣರು ಲೋಕಗಳ ಸರು. ಇನ್ನು ಪಂಚಪ್ರಾಣದಲ್ಲಿ ಕೂಡ ಒಂದು ಸಾವಿರದ ಒಂದು ನೂರ ಹನ್ನೊಂದು ಸಾವಿರದ ಮೇಲೆ ಏಳು ನೂರ ಒಂದು ಸಾವಿರದ ಏಳು ನೂರ ಹನ್ನೊಂದು ರೂಪಗಳನ್ನು ತೆಗೆದುಕೊಂಡು ಪ್ರಾಣ ಅಪಾನ ದಾನ ಉದಾನ ಸಮಾನ ಇವರಲ್ಲಿಕ್ಕೊಂಡು ಲೋಕವನ್ನು ಸಲ್ಲುತ್ತಾರೆ. ಪ್ರಾಣದೇವರು ರಕ್ತ ಚೆಲ್ಲಾದ್ರೆಲ್ಲ ಮಾಡಿಸ್ತಾ ಇದ್ದಾರೆ, ಶ್ವಾಸೋಚ್ಛ್ವಾಸ ಆದ್ರೆ ಮಾಡಿಸ್ತಾ ಇದ್ದಾರೆ, ಒಬ್ಬರು ಉಂಡ ಅನ್ನವನ್ನು ಜೀರ್ಣ ಮಾಡ್ತಾ ಇದ್ದಾರೆ, ಒಬ್ಬರು ಉಂಡ ಅನ್ನವನ್ನು ಎಲ್ಲ ಬೇಡವಾದದ್ದನ್ನು ಹೊರಗೊಬ್ಬರ ಹಾಕ್ತಾ ಇದ್ದಾರೆ, ಆಮೇಲೆ ಜೀರ್ಣ ಮಾಡಿ ಎಲ್ಲ ವಿಭಾಗ ಮಾಡ್ತಾರೆ. ಒಬ್ಬ ಒಂದು ರೂಪದಿಂದ ಯಾವ್ಯಾವುದಕ್ಕೆ ಯಾವ್ದು ಕೊಡಬೇಕು ಅಂತಕ್ಕಂಥ ರೂಪ, ಆಮೇಲೆ ಅದನ್ನೆಲ್ಲ ಹಚ್ಚತಕ್ಕಂಥ ಒಂದು ರೂಪ. ಈ ರೀತಿಯಾಗಿ ಪ್ರತಿನಿಧಿ ಇದೆಲ್ಲ ಮದ್ಗತ ಪ್ರಾಣ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತೆ ಪರಸ್ಪರಂ. ನಾವೇನು ಉಪದೇಶ ಮಾಡಬೇಕು ಇಲ್ಲಿ ಜಗನ್ನಾಥಾಸ ಯಾಕೆ ಹೇಳ್ತಾ ಇದ್ದಾರೆ ಇದನ್ನ ಅಂದ್ರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತೆ ಪರಸ್ಪರಂ. ಚೆಂದ ನನ್ನ ಪಂಚ ಪ್ರಾಣರೇನು ಕೆಲಸ ಮಾಡ್ತಾ ಇದ್ದಾರೆ ದೇಹದಲ್ಲಿ, ಇದು ನಮಗೋಸ್ಕರವಾಗಿ ಯಾರು ಮಾಡ್ತಾ ಇಲ್ಲ. ನಾವು ಕಾಲುಷ್ಯವೇಷಣ ಆಗಿಬಿಟ್ಟು ಇವರು ಆರೋಗ್ಯ ಕೆಟ್ಟೋಗ್ತೇವೆ ಅಂತ ತಿಳ್ಕೊಂಡು ಅಪಾನ ಪ್ರಾಣಿಯವರು ತಾವೇನು ಶರೀರದ ಕೊಳ ಹೊರಗೆ ಹಾಕ್ತಾ ಇಲ್ಲ. ಯಾಕೆ ನಮಗೆ ತೊಂದರೆ ಆಗಬಾರ್ದು ಕಾಲುಷ್ಯವೇಷಣ ಯಾಕೆ ಹಾಕ್ತಾ ಇದ್ದಾರೆ? ಪರಮಾತ್ಮ ವಾಸವಾಗಿರ್ತಕ್ಕಂತಹ ಪಟ್ಟಣ ಅದನ್ನ ಶುಚಿ ಮಾಡಬೇಕಾದ ಕರ್ತವ್ಯ. ಈ ಬೆಳಗ್ಗೆ ಎದ್ದು ದೇವರ ಮನೆ ಕಸ ಬರ್ತೀವಿ, ಕಸ ಬಂದು ಹೊರಗೆ ಹಾಕ್ತೀವಿ. ಯಾಕೆ ಹಾಕಿದ್ರಿಂದ ಏನ್ ಹೇಳ್ತೀವಿ ನಾವು? ಹಾಗಲ್ಲ, ಅಲ್ಲಿ ಸಾಲಿಗ್ರಾಮಗಳು ಪ್ರತಿಮಾಗಳು ಸರ್ವಮೂಲ ಗ್ರಂಥಗಳು ಭಾಗವತಾದಿ ವೇದ ವ್ಯಾಸ ಪುರಾಣ ಇದ್ದ ಅದು ಪವಿತ್ರವಾದ ಜಾಗ, ಅದನ್ನು ಸ್ವಚ್ಛ ಮಾಡಬೇಕಾದ ಕರ್ತವ್ಯ. ಇಲ್ಲಿ ದೇವರ ಮನೆಯೊಳಗೆ ಎಲ್ಲ ಜಡ, ಜಡವಾದ ಪ್ರತಿಮಾಗಳು, ಜಡವಾದ ಸಾಲಿಗ್ರಾಮಗಳು, ಜಡವಾದ ಪುಸ್ತಕಗಳು. ಆದ್ರೆ ಈ ದೇಹದಲ್ಲಿ ಪರಮಾತ್ಮ ಜಾಗೃತನಾಗಿದ್ದಾನೆ, ಜಲ ಪ್ರತಿಮೆ ಇದೆ. ಅಂತ ಜಾಗೃತನಾಗಿರ್ತಕ್ಕಂಥ ಭಗವಂತ ವಾಸವಾಗಿರ್ತಕ್ಕಂಥ ಪಟ್ಟಣ ಕೋಲಿಸ್ತಾ ಇದ್ದಾರೆ ಜಗನ್ನಾಥ ದಾಸು. ಒಂದು ಮನೆ ಹೋಲಿಸ್ತಾ ಇದ್ದಾರೆ ದೇಹವನ್ನ, ರಥಕ್ಕೆ ಹೋಲಿಸ್ತಾ ಇದ್ದಾರೆ, ನಾನಾ ರೀತಿ ಒಂದು ಹಡಗೆ ಹೋಲಿಸ್ತಾ ಇದ್ದಾರೆ ದೇಹವನ್ನು. ಹೀಗಿರುವಾಗ ಪರಮಾತ್ಮ ವಾಸವಾಗಿರ್ತಕ್ಕಂಥದ್ದು ಅದನ್ನು ಸ್ವಚ್ಛ ಮಾಡಬೇಕಾದ ಕರ್ತವ್ಯ ಅಂತ ತಿಳಿದುಕೊಂಡು ಅಪಾರ ಪ್ರಾಣಿಯು ನಮ್ಮ ದೇಹದಿಂದ ಮಲಮೂತ್ರಗಳನ್ನ ಬೆವರನ್ನ ಈ ಸ್ವಚ್ಛ ಅನೇಕವಾಗಿರ್ತಕ್ಕಂಥ ಹೊಲಸು ನವದ್ವಾರಗಳಿಂದ ಏನು ಸವಿಸ್ತಾ ಇದೆ ಅದು ಯಾತಕ್ಕೋಸ್ಕರವಾಗಿ? ನಮ್ಮ ಆರೋಗ್ಯಕ್ಕಲ್ಲ, ಭಗವಂತನ ಸೇವೆ. ನಾವು ಹೇಗೋ ಅದರೊಳಗೆ ಸ್ವಾಮಿ ಜ್ಞಾನಿಯಾಗಿರ್ತಕ್ಕಂಥವರು ಮಲಮೂತ್ರ ವಿಸರ್ಜನೆಯೂ ಪೂಜಾಕ್ಕೆ ಸಮರ್ಪಣೆ ಮಾಡ್ತಾರೆ. ಯಾಕೆ ಸಮರ್ಪಣೆ ಅಂತಂದ್ರೆ ನಾವು ಮಾಡ್ತಾ ಇಲ್ಲ, ಅಪಾರ ಪ್ರಾಂತ್ಯವರು ಮಾಡ್ತಾ ಇದ್ದಾರೆ. ಅಪಾರ ಪ್ರಾಂತ್ಯವರು ದೇಹದ ಒಳಗಿಟ್ಕೊಂಡು ತಾವೆಲ್ಲ ಪರಮಾತ್ಮನ ಸೇವಾ ಅಂತ ಮಾಡ್ತಾರೆ. ಬಿಂಬನಾದ ಶ್ರೀಹರಿಯ ಸೇವಾ ಅಂತ ನಾವು ಸ್ವಾಮಿ ಇದು ನಿಮ್ಮ ಪೂಜಾ ಅಂದ್ಬಿಡ್ತು, ನಮಗೂ ಪುಣ್ಯ ಬಂದ್ಬಿಡ್ತು. ಇನ್ನ ಉಸಿರಾಡಿಸ್ತಾ ಇದ್ದಾರೆ ಯಾರು ಹಂಸ ಮಂತ್ರ ಪ್ರಾಣದೇವರು ಮಾಡ್ತಾ ಇದ್ದಾರೆ. ಪ್ರಾಣದೇವರು ಮಾಡ್ತಾ ಇದ್ರು ನಮ್ಮ ಕರ್ತವ್ಯ ಏನು? ಒಂದು ಎರಡು ನಿಮಿಷ, ಇದೊಂದು ಹಂಸ ಮಂತ್ರ. ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದವರಿಗೆ 21,600 ಶ್ವಾಸರೂಪ ಹಂಸ ಮಂತ್ರ ಜಪವನ್ನು ತಾವು ಮಾಡಿ ನಮ್ಗೆ ಫಲ ಕೊಡ್ತಾರೆ ಸ್ವಾಮಿ. ಇದರಿಂದ ಪೂಜಾ ನೀನು ಪ್ರೀತಿಯಾಗ ಮಾಡೋರು ಅವರು, ನಾವು ಸಂಕಲ್ಪ ಮಾಡಿ ನಾವು ಫಲ. ಅದಕ್ಕೋಸ್ಕರವಾಗಿ ಜ್ಞಾನಿಗೆ ಜೀವನವೇ ಭಗವತ್ ಪೂಜೆ. ಜ್ಞಾನಿಯಾಗಿರ್ತಕ್ಕಂಥವ್ರು ಇಷ್ಟ ಹೇಳ್ಬಿಟ್ಟು ಅದಾದ ಮೇಲೆ 111 ರೂಪ ಪಂಚಪ್ರಾಣ ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿ ಇದ್ದ ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ಯನಿಪನ ಪ್ರದ್ಯುಮ್ನ ಶಂಕರ್ಷಣ ವಿಭಾಗವ ಮಾಡಿಕೊಟ್ಟು ಉಂಡುಡಿತ ನಿತ್ಯಾನಂದ ಭೋಜನದಾಯಿ ತುರಿಯಹ್ವ. ಇನ್ನ ಷಣ್ಣವತಿ ನಾಮಕರು ವಸುಮುಕ್ಕಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರೊಂದಿಗೆ ನಿಷ್ಕಮಟ ಸದ್ಭಕ್ತಿಯಲ್ಲಿ ಮಾಲ್ಪ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗೆ ಅಗಣ್ಯ ಸುಖವಿತ್ತವರ ಪರವನ್ನು ಎಲ್ಲ ಕಾಡದರೆ. ಇಲ್ಲಿ 93 ರೂಪದಿಂದ ಪರಮಾತ್ಮ ತಾಗಿಟ್ಕೊಂಡು ಯಜಮಾನನಾಗಿಟ್ಕೊಂಡು ಯಮ ಚಂದ್ರ ಮತ್ತು ಸೋಮ ಯಮ ಸೋಮಾದಿ ಪಿತೃಗಳಿಗೆ ಅನರ ಅಗ್ನಿ ಯಮ ಚಂದ್ರ ಇವರ ಮೂಲಕವಾಗಿ ತಂದೆ ತಾತ ಮುತ್ತಾತ ಅಥವಾ ತಾಯಿ ಅಜ್ಜಿ ಮುತ್ತಜ್ಜಿ ಇವರಿಗೆ ತಾನು ಮುಟ್ಟಿಸ್ತಾ ಇದ್ದರು. ಬ್ರಾಹ್ಮಣರಲ್ಲಿ ಅವಾಹಿತನಾಗಿದ್ದುಕೊಂಡು ತಾನು ಅವ್ರ ಮೂಲಕವಾಗಿ ಅಗ್ನಿ ಮೂಲಕವಾಗಿ ತಂದೆಗೆ, ಇನ್ನು ಯಮದೇವರ ಮೂಲಕವಾಗಿ ತಾತನಿಗೆ, ಇನ್ನು ಚಂದ್ರನ ಮೂಲಕವಾಗಿ ನಮ್ಮ ಮುತ್ತಾತನಿಗೆ ಅಥವಾ ಅಜ್ಜಿ. ಈ ರೀತಿಯಾಗಿ ಪರಮಾತ್ಮ ತಾನು ಮುಟ್ಟಿಸ್ತಾ ಇದ್ದಾರೆ. ಪ್ರದ್ಯುಮ್ನ ಶಂಕರ್ಷ್ಣ ವಾಸುದೇವ ಅಂತಕ್ಕಂಥ ರೂಪದಿಂದ ಬರೀ 3 ರೂಪ ಇವು. ಇನ್ನು 93 ರೂಪ ಇವು ಇದರಲ್ಲಿ ಇವರು 3 ಜನದಲ್ಲಿ. ಇನ್ನು 3 ರೂಪ ತಾನು ಈ ಅನಿರುದ್ಧ ರೂಪದಿಂದ ಅಲ್ಲಿರ್ತಕ್ಕಂತಹ ಶ್ರಾದ್ದ ಪದಾರ್ಥಗಳಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮಾವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂದ್ರೆ 96 ಭಗವದ್ ರೂಪ. ನಾವು ಶ್ರಾದ್ದ ಮಾಡಬೇಕು ಅಂತ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ನಾವು ಮಾಡೋರು ಒಬ್ಬರು ಇಬ್ಬರು ಇರ್ತೀವಿ, ಮಂತ್ರ ಹೇಳ್ತಕ್ಕಂಥ ಒಬ್ಬರು ಆಚಾರ ಇರ್ತಾರೆ. ಭಗವಂತ 96 ರೂಪಗಳಿಂದ ಶ್ರಾದ್ದಗಿರುತ್ತೆ. ಅದಕ್ಕೋಸ್ಕರವಾಗಿ ಆ 96 ಭಗವದ್ ರೂಪಗಳ ಯಾವ್ಯಾವು ಯಾರ್ಯಾರು ಎಷ್ಟು ಭಗವದ್ ರೂಪಗಳು ನಾವು 96 ದಿವಸ ಶ್ರಾದ್ದ ಮಾಡಬೇಕು ಅಂತ. ಒಂದು ಶ್ರಾದ್ದಕ್ಕೆ ಎಷ್ಟೋ ಕಷ್ಟವಾಗುತ್ತದೆ ಅಂತಹದ್ದು 96 ಕೊನೆ ತರ್ಪಣರಾದರೂ ಕೊಡು ಅಂತ ಹೇಳ್ತಾ ಇದ್ದಾರೆ. ಆ 96 ಭಗವದ್ ರೂಪಗಳು ಎಂದೆಂದು ಶ್ರಾದ್ದ ಮಾಡಬೇಕು, ಯಾಕೆ ಮಾಡಬೇಕು, ನಾವು ಇದು ಕೊಟ್ಟಿದ್ದು ಆ ಪಿತೃದೇವತೆಯು ಮುಟ್ಟಿಬಿಡ್ತದೆ ಹಾಗೆ, ಯಾಕೆಂದ್ರೆ ಇದು ಪಿತೃಗಳ ವಿಚಾರಿಸಿ ಇದು ವಿಸ್ತಾರವಾಗಿ ಹೇಳಿದ್ದಾರೆ. ಅದು ಈಗ ಹೇಳಲಿಕ್ಕಾಗುವುದಿಲ್ಲವಾದ್ದರಿಂದ ಆ ವಿಷಯವನ್ನು ಸ್ವಲ್ಪ ಹೆಚ್ಚು ಕೊಡಲಿ ನಾಳೆ ಬೆಳಗ್ಗೆ ಅದನ್ನು ಹೇಳ್ತೇನೆ ಅಂತ ಹೇಳ್ತೇನೆ. ಪಂಚಾಭಿಪ್ರಾಯ ಪ್ರಾಣವಾಗಿದ್ದು ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ಯನಿಪನ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿ ಕೊಟ್ಟು ಉಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರ್ಯಾಕ್ವ. ಷಣ್ಣವತಿ ನಾಮಕನು ವಸು ಮುಕ್ಕಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರನು ದಿನದಿ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಡ್ಪ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗೆ ಅಗಣ್ಯ ಸುಖವಿತ್ತವರ ಪೊರವನು ಎಲ್ಲ ಕಾಲದಲ್ಲಿ. ಭಗವಂತ 96 ರೂಪಗಳನ್ನು ಸ್ವೀಕಾರ ಮಾಡಿರ್ತಾ ನಿಂತಾರೆ ಶ್ರಾದ್ದ ಕಾಲದಲ್ಲಿ. ಮಂತ್ರ ಹೇಳ್ತಕ್ಕಂಥವ್ರು ಒಬ್ಬರು ಇರ್ತಾರೆ, ಮಾಡ್ತಕ್ಕಂಥವ್ರು ಇಬ್ಬರು, ಅವರು ಎಷ್ಟು ಜನ ಇರ್ತಾರೆ. ಆದರೆ ಭಗವಂತ ಮಾತ್ರ 96 ರೂಪಗಳಿಂದ ಶ್ರಾದ್ದದಲ್ಲಿ ನಮಗೋಸ್ಕರ ದುಡಿತಿರ್ತಾನೆ. ಅದಕ್ಕೋಸ್ಕರವಾಗಿ ಆ 96 ರೂಪಗಳ ಪ್ರೀತಿಗೋಸ್ಕರವಾಗಿ ವರ್ಷದಲ್ಲಿ ಒಟ್ಟು ಷಣ್ಣವತಿ ಶ್ರಾದ್ದಗಳು 96 ದಿವಸ ಶ್ರಾದ್ದ ಮಾಡಬೇಕು ಅಂತ ಒಂದು ನಿಯಮ ಅಂತಕ್ಕಂಥದ್ದು ಉಂಟು. ಅದಕ್ಕೋಸ್ಕರವಾಗಿ ಆ 96 ರೂಪಗಳು ಯಾವುವು ಅಂತಂದ್ರೆ ಹೇಳ್ತಾರೆ, ನಾವು ಇಲ್ಲಿ ಕೊಟ್ಟಿದ್ದನ್ನ ನೇರವಾಗಿ ಪಿತೃಗಳು ತಗೊಂಡ್ಬೋದು ಯೋಗ್ಯತೆ. ಇಲ್ಲಿ ಅಗ್ನಿ ಯಮ ಚಂದ್ರ ಇವರ ಮೂಲಕವಾಗಿ ಪಿತೃದೇವತೆ ತಾನೇ ಅನ್ನ ಆರಿಸಿಕೊಂಡು ಅವ್ರಿಗೆ ತೃಪ್ತಿ ಕೊಡ್ತಾ ಇರ್ತಾನೆ. ನಾವು ಕೊಡಬೇಕಾದಿಲ್ಲ ಅಂತರ್ಯಾಮಿಯಾದ ಪರಮಾತ್ಮನಿಗೆ. ಇದ್ದ ನೇರವಾಗಿ ಪಿತೃಗಳಿಗಾಗಲಿ ಯಾರು ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇವರಿಗೇನೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. 96 ರೂಪಗಳು ಯಾವುದು ಅಂದ್ರೆ, ನಾವು ಸಾಮಾನ್ಯವಾದ ಶ್ರಾದ್ದದಲ್ಲಿ 5 ಜನ ಬ್ರಾಹ್ಮಣರು ಇರಬೇಕು ಅಂತ ಒಂದು ನಿಯಮ. 5 ಜನಕ್ಕಿಂತ ಜಾಸ್ತಿ ಇರಬಾರ್ದು, ಅಂದ್ರೆ ಊರಿ ಹೋದರೆ ಒಂದು 100 ಜನಕ್ಕೆ ಬೇಕಾದ್ರೂ ಮಾಡಿಸಬಹುದು. ಶ್ರಾದ್ದದಲ್ಲಿ ಕೂಡಿಸ್ತಕ್ಕಂಥವ್ರು 5 ಜನಕ್ಕಿಂತಲೂ ಜಾಸ್ತಿ ಇರಬಾರ್ದು. ಕಾರಣ ಏನು? ತಂದೆ, ತಾತ, ಮುತ್ತಾತ, ಈ 3 ಜನ ಆವಾಹನೆಗೆ 3 ಜನ ಬ್ರಾಹ್ಮಣರು. ಆಮೇಲೆ ವಿಶ್ವೇ ದೇವತೆಗಳು ಅಂತ ಇರ್ತಾರೆ, ಅವರು 10 ಜನ ಇದ್ದಾರೆ ಒಟ್ಟು ವಿಶ್ವೇ ದೇವತೆಗಳು. ಒಂದೊಂದು ವಿಧ ಶ್ರಾದ್ದದಲ್ಲಿ ಇಬ್ಬಿಬ್ಬರು ಬರ್ತಾರೆ, ಅಶ್ವಿನಿ ದೇವತೆಗಳು ಇದ್ದಾಗ ಒಂದೊಂದು ಶ್ರಾದ್ದದಲ್ಲಿ ಇಬ್ಬಿಬ್ಬರು ಬರ್ತಿರ್ತಾರೆ. ಈಗ ಮೃತರಾದಾಗ 10 ದಿವಸ ಮಾಡ್ತಕ್ಕಂತಹ ಕರ್ಮದಲ್ಲಿ ಕಾಲ ಕಾಮ ಅಂತಕ್ಕಂತಹ ಇಬ್ಬರು ವಿಶ್ವೇ ದೇವತೆಗಳು ಬರ್ತಾರೆ 10 ದಿವಸ ಮಾಡ್ತಕ್ಕಂತಹ ಕರ್ಮದಲ್ಲಿ. ಆಮೇಲೆ ಮತ್ತೆ 1 ವರ್ಷ ತನಕ ಮಾಸಿಕ ಶ್ರಾದ್ದ ಮಾಡ್ತಾರೆ, 16 ಶ್ರಾದ್ದಗಳು. ಆಗ ಅಲ್ಲಿ ದಕ್ಷ ಕೆಲಸ ಅಂತಕ್ಕಂಥವ್ರು ಬರ್ತಾರೆ. ಅದಾದ್ಮೇಲೆ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಏನ್ ಮಾಡ್ತೀವಿ ನಾವು, ಆಗ ಪುರೋರವ ಆದ್ರ ಅಂತಕ್ಕಂತಹ ಇಬ್ಬರು ವಿಶ್ವೇ ದೇವತೆಗಳು ಬರ್ತಾರೆ. ಇನ್ನ ಈ ಪಕ್ಷ ಮಾಸದಲ್ಲಿ ನಾವೇನು 15 ದಿವಸ ಮಾಡ್ತೀವಿ, ಆಗ ಧೂಲಿ ವಿಲೋಚನ ಅಂತಕ್ಕಂಥವ್ರು ಬರ್ತಾರೆ. ಇನ್ನ ಮದುವೆ ಮುಂದೆ ಕಾಲದಲ್ಲಿ ನಾವೇನು ನಾಂದಿ ಇಟ್ಕೊಳ್ತೀವಿ, ಅದು ಶ್ರಾದ್ದೇ. ಆಗ ನಾವು ಶ್ರಾದ್ದ ಆದಕ್ಕೆ ನಮಗೊಂಥರ ಆ ವಾಗತ್ಯ, ಅಲ್ಲಿ ಕೂಡ ಪಿತೃದೇವತೆಗಳನ್ನ ನಾವು ಕರಿತೀವಿ. ಆಗ ಸತ್ಯಾವಸು ಅಂತಕ್ಕಂಥವ್ರು ಬರ್ತಾರೆ. ಇವರು ಇಬ್ಬರ ಆವಾಹನೆಗೋಸ್ಕರವಾಗಿ ಇಬ್ಬರು ಬ್ರಾಹ್ಮಣರು, 5 ಜನ ಬ್ರಾಹ್ಮಣರು. ಹೌದು, ನಮ್ಗೆ 5 ಜನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಇಬ್ಬರು ಸಾಕು, ದೇವಸ್ಥಾನಕ್ಕೆ ಒಬ್ರು, ಪಿತೃಸ್ಥಾನಕ್ಕೆ ಒಬ್ರು. ಈ ರೀತಿಯಾಗಿರುವಾಗ ಇನ್ನ ತಂದೆ ಅಂತ ನಾವು ಒಬ್ಬ ಬ್ರಾಹ್ಮಣನಿಂದ ಆವಾಹನೆ ಮಾಡ್ತೀವಿ. ಮಾಡಿದಾಗ ಆಗ ಪರಮಾತ್ಮ ಅಲ್ಲಿ 8 ಜನ ವಸುಗಳು, ದ್ರೋಣ, ಧ್ರುವ, ದೋಷ, ಅರ್ಕ ಅಂತಕ್ಕಂಥ 8 ಜನ ವಸುಗಳಿದ್ದಾರೆ. ಅವರಿಗೊಂದು ವಾಸನಾಮಯವಾದ ದೇಹವನ್ನು ಕೊಟ್ಟು ಆಗ ಬ್ರಾಹ್ಮಣರಲ್ಲಿ ಆವಾಹಿತರಾಗುವಂತೆ ಮಾಡ್ತಾನೆ, ಸೇರಿಕೊಳ್ಳುವಂತೆ ಮಾಡ್ತಾನೆ. ಅವರು 8 ಅವರಲ್ಲಿ ಒಬ್ಬೊಬ್ಬರು ಪ್ರದ್ಯುಮ್ನ, ಶಂಕರ್ಷ್ಣ, ವಾಸುದೇವ, 8 3 24 ರೂಪದಿಂದ ಅವರಲ್ಲಿ ಸನ್ನಿಹಿತರಾಗಿದ್ದಾರೆ.